ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾ ಭವಂತೇವ ಶಪಥೋ ಬಿಂಬಸಂಧಿಧೋ. ತತ್ವಕಾರ್ಯ ಪ್ರಕರಣ ಪೂರ್ತಿಗೊಳಿಸಿ ನಂತರ ಮುಂದಿನ ಪ್ರಕರಣಕ್ಕೆ ಬರ್ತಾ ಇದ್ದಾರೆ. ಅದು ಯಾವ ಪ್ರಕರಣ ಅಂದರೆ ರಥಾದಿ ಪ್ರಕರಣ. ಇನ್ನು ಮುಂದೆ ಚೂರು ಚಿಕ್ಕ ಪ್ರಕರಣಗಳೇ. ಯಾವುದು? ಸ್ಥೂಲ ಶರೀರ ಸೃಷ್ಟಿ ಪ್ರಕರಣ, ತತ್ವಕಾರ್ಯ ಪ್ರಕರಣ, ಇಂದ್ರಿಯ ವ್ಯಾಪಾರ ಪ್ರಕರಣ. ಈ ಮೂರು ಪ್ರಕರಣಗಳು ದೊಡ್ಡವು, ತುಂಬ ದೊಡ್ಡವು. ಇದು ಗೆದ್ದುಕೊಂಡ್ಬಂದಾಯಿತು, ಕೇಳಿ ಆಯಿತು. ಇನ್ನು ಚಿಕ್ಕ ಚಿಕ್ಕವು ಸ್ವಲ್ಪ ಕೇಳಿಬಿಟ್ರೆ ಮೋಕ್ಷ ಬಂದ್ಬಿಡುತ್ತೆ. ಮೋಕ್ಷ ಪ್ರಕರಣ ಅಂತ ಕೊನೆಗೆ ಮೋಕ್ಷ ಪ್ರಕರಣಗಳಿಗೂ ಆಗಿಬಿಡುತ್ತೆ. ಹತ್ತು ಪ್ರಕರಣ ಆಯಿತು, ಆರು ಪ್ರಕರಣ. ಏವಂ ಶ್ರೀಹರಿ ಬ್ರಹ್ಮಾದ್ಯಾ ಹರಿದಾಸಾಶ್ಚ ಇಶಿದಂ ಶರೀರಂ ಅಧಿಷ್ಠಾಯ ಅನೇಕಧಾ ವಿಹರಂತಃ. ಇಷ್ಟರವರೆಗೆ ಹೇಳಿದ್ದೇನು? ನಮ್ಮ ಶರೀರದಲ್ಲಿ ಶ್ರೀಹರಿ ಮತ್ತು ಬ್ರಹ್ಮಾದಿ ದೇವರ ದಾಸರು ಎಲ್ಲರೂ ಕೂಡ ಈ ಶರೀರದಲ್ಲಿಟ್ಟುಕೊಂಡು ನಾನಾ ರೀತಿಯಾಗಿ ವಿಹಾರ ಮಾಡುತ್ತಾರೆ. ಇಂದ್ರಿಯಗಳಿಂದ ವ್ಯಾಪಾರ ಮಾಡಿಸೋದು ಮೊದಲಾದ ಎಲ್ಲ ಕಾರ್ಯಗಳನ್ನು ಮಾಡಿಸ್ತಾ ಕದಾಚಿತ್ ಕೆಲವೊಮ್ಮೆ ಲೀಲೆಯ ಇದಂ ಶರೀರಂ ರಥಂ ಭಾವಯತ್ವ ವಿಹರಂತಿ. ಈ ಶರೀರವನ್ನು ದೇವತೆಗಳು ರಥ ಅಂತ ಚಿಂತನೆ ಮಾಡಿ ದೇವರಿಗೆ ಅರ್ಪಣೆ ಮಾಡುತ್ತಾರಂತೆ. ಇವಾಗೇನು ನೀವು ನಡ್ಕೊಂಡು ಬಂದಿರಾ, ಯಾವುದರಲ್ಲಿ ಬಂದಿರೋ, ಆ ಬರೋದು ನಿಮ್ಮ ತಲೆಯಲ್ಲಿ ಇದು ದೇವರಿಗೆ ರಥೋತ್ಸವ ಅಂತ ಬಾರದಿದ್ರೂ ದೇವತೆಗಳು ಮಾಡಿಬಿಡ್ತಾರಂತೆ. ದೇವತೆಗಳು ಈ ಶರೀರವನ್ನು ಹೀಗೆ ಕರಕೊಂಡು ಹೋಗ್ತಾ ಇದ್ದೇವೆ, ಈ ಶರೀರವನ್ನು ಅಂದರೆ ಜೀವನನ್ನು ಒಳಗಿಟ್ಟು ಭಗವಂತನನ್ನು ಈ ಶರೀರದ ಮೂಲಕ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಲ್ಲ, ಇಲ್ಲಿ ಒಳಗಿರುವ ದೇವರಿಗಿದು ರಥೋತ್ಸವ ಅಂತ ಮಾಡುತ್ತಾರೆ. ನಾವು ಚಿಂತನೆ ಮಾಡಿದರೆ ಚೂರು ನಮಗೆ ಫಲ ಬರುತ್ತೆ, ಇಲ್ಲ ಅವರು ಮಾತ್ರ ತಗೊಂಡು ಹೋಗ್ತಾರೆ. ಇನ್ನು ಅಲ್ಲ, ಇದು ಶರೀರ ರಥ ಅಂತ ಹೇಳ್ತೀರಲ್ಲ, ಇದನ್ನು ರಥ ಅಂತ ಹೇಗೆ ಚಿಂತನೆ ಮಾಡಬೇಕು? ಅದಕ್ಕೆ ಹರಿಕಥಾನುಸಾರದಲ್ಲಿ ಹೇಳ್ತಾರೆ, ಈ ಶರೀರವೇ ರಥ. ಹೌದಾ? ಹಾ, ಅದರನ್ನೇ ಹೇಳ್ತಾ ಇದ್ದಾರೆ. ಪ್ರಸಿದ್ಧವಾದ ಹೊರಗಿನ ರಥದಲ್ಲಿ ಯಾರ್ಯಾರಿರ್ತಾರೆ? ರಥಿ, ರಥವನ್ನು ನಿಯಮನ ಮಾಡುವಂಥ ರಾಜ, ಅವನ ಸಮೀಪದಲ್ಲಿದ್ದುಕೊಂಡು ಸೇವೆಯನ್ನು ಮಾಡಲಿಕ್ಕೆ ವ್ಯಜನ ಅಂದರೆ ಚಾಮರಾದಿಗಳನ್ನು ಹಾಕತಕ್ಕಂಥ ಯುವರಾಜ. ರಥ ಒಳಗೆ ರಥಿಕ, ನಂತರ ಸೇವೆ ಮಾಡುವ ಯುವರಾಜ. ಇನ್ನು ನಾಲ್ಕು ಕುದುರೆಗಳು, ಆ ಕುದುರೆಗಳನ್ನು ಕಟ್ಟುವ ಹಗ್ಗಗಳು, ಆ ಹಗ್ಗಗಳನ್ನು ಹಿಡಿದುಕೊಂಡು ಕುದುರೆಗಳನ್ನು ನಡೆಸುವಂಥ ಸಾರಥಿ. ಎಷ್ಟಾದರೂ ರಥ, ರಥಿ, ಸೇವಕ, ಸಾರಥಿ, ಹಗ್ಗಗಳು, ನಾಲ್ಕು ಕುದುರೆಗಳು. ಹೌದಾ? ಇಲ್ಲಿ ಕೂಡ ಹಾಗೇ ಇವೆ. ಏನದು ಅಂದರೆ ಈ ಶರೀರವೇ ರಥ. ಈ ರಥದಲ್ಲಿ ರಾಜ ಯಾರು? ರಥಿಕ ರಾಜ ಭಗವಂತ. ಇನ್ನ ದೇವರ ಹತ್ತಿರ ಇದ್ದುಕೊಂಡು ಚಾಮರವನ್ನು ಹಾಕತಕ್ಕಂಥ ಯುವರಾಜ ಯಾರು? ವಾಯುದೇವರು. ನೋಡಿ, ಶ್ವಾಸ ಉಚ್ಛ್ವಾಸ ವಿಶ್ವಾಸ ಮೂಲಕ ಭಗವಂತನಿಗೆ ಚಾಮರ ಸೇವಾ ಸದಾ ಆಗ್ತಾನೇ ಇರುತ್ತೆ. ಇನ್ನು ನಾಲ್ಕು ಕುದುರೆಗಳು ಬೇಕಲ್ಲ ಅಂದರೆ ಹೇಳ್ತಾ ಇದ್ದಾರೆ, ಹೌದಲ್ವಾ? ಬಲಗಣ್ಣು ಎಡಗಣ್ಣು, ಬಲಗಿವಿ ಎಡಗಿವಿ. ಅದಕ್ಕೆ ನಾವು ಎಲ್ಲಿಗಾದರೂ ಹೋಗಬೇಕಾದ್ರೆ ಒಂದ ಪದಾರ್ಥ ಪ್ರದೇಶ ನೋಡಿ ಅಲ್ಲಿ ಹೋಗಬೇಕು, ಕೇಳಿ ಹೋಗಬೇಕು. ಈ ಎರಡೇ ನಮ್ಮನ್ನು ಕರ್ಕೊಂಡು ಹೋಗೋದು. ಎರಡು ಅಂದರೆ ನಾಲ್ಕು. ಅದರಲ್ಲಿ ಬಲಗಣ್ಣಿನಲ್ಲಿ ಸೂರ್ಯ, ಎಡಗಣ್ಣಿನಲ್ಲಿ ಸಂಗ್ನ, ಚಂದ್ರ ಅಲ್ಲ, ಎಡಗಣ್ಣಿನಲ್ಲಿ ಸೂರ್ಯನ ಪತ್ನಿ ಸಂಗ್ನಾದೇವಿ ಇದ್ದಾಳೆ. ನಂತರ ಈ ರಥಕ್ಕೆ ನಾಲ್ಕು ಅಶ್ವಗಳಿವೆ ಅಲ್ಲ, ನಾಲ್ಕು ಅಶ್ವಗಳನ್ನು ಒಂದೇ ಇದರಲ್ಲಿ ಕಟ್ಟಲ್ಲ, ಎರಡು ಮುಂದೆ ಎರಡು ಹಿಂದೆ, ಚೂರು ಹಿಂದೆ ಕಟ್ತಾರೆ. ಹಾಗೆ ಈ ಮುಂದೆ ಇರುವಂತಹ ಅಶ್ವಗಳು ಎರಡು ಕಣ್ಣು. ನಂತರ ಬಲಗಿವಿ ಎಡಗಿವಿ, ಬಲಗಿವಿಯಲ್ಲಿ ಚಂದ್ರ, ಎಡಗಿವಿಯಲ್ಲಿ ಅವರ ಹೆಂಡತಿ ರೋಹಿಣಿ, ಇಬ್ಬರು ಇರುತ್ತಾರೆ. ಇನ್ನ ಅವರನ್ನ ಚೆನ್ನಾಗಿ ಹಗ್ಗದಿಂದ ನಿಯಂತ್ರಣ ಮಾಡಬೇಕು. ಹಗ್ಗ ಯಾರು ಅಂದರೆ ಉಮಾ, ಉಮಾದೇವಿಯೇ ಹಗ್ಗ, ಇಂದ್ರಿಯಗಳನ್ನು ನಿಯಮನ ಮಾಡುವಂಥ ಹಗ್ಗ ಉಮಾ. ಇನ್ನ ಮನಸ್ಥಿತ ಮಹಾದೇವ ಏವ ತನ್ ನಿಯಂತ ಸಾರಥಿರ್ಭವತಿ. ಆ ಇಂದ್ರಿಯಗಳನ್ನು ಈ ಹಗ್ಗಗಳನ್ನು ಅಂದರೆ ಉಮಾದೇವಿಯ ಮೂಲಕ ನಿಯಮನ ಮಾಡುವಂಥ ಸಾರಥಿ ಯಾರು ಅಂದರೆ ರುದ್ರದೇವರು. ಒಟ್ಟಾರೆ ಎಷ್ಟಾಯಿತು? ಅಶ್ವಗಳು ಬಂತು, ಹಗ್ಗಗಳು ಬಂತು, ಸಾರಥಿ ಬಂದ, ರಥವೂ ಬಂತು, ರಾಜ ಯುವರಾಜ ಇಬ್ಬರು ಎಲ್ಲ ಸರಿ ಹೋದರು. ಹಾ, ಈ ರೀತಿಯಾಗಿ ನಾವು ಚೆನ್ನಾಗಿ ಚಿಂತನೆ ಮಾಡಬೇಕು. ಈ ರಥ ಎಲ್ಲೆಲ್ಲಿ ಓಡಾಡುತ್ತೆ ಅಂದರೆ ಚಕ್ಷುಶ್ರೋತ್ರ ವಿಷಯ ಏವ ಅಶ್ವಸಂಚಾರ ಪ್ರದೇಶ. ಕಣ್ಣು ಕಿವಿ ಎಲ್ಲೆಲ್ಲಿ ಓಡತಾ ಇರುತ್ತೆ ಅಲ್ಲಲ್ಲಿ ಹೋಗ್ತಾ ಇರುತ್ತೆ. ನಂತರ ಈ ಶರೀರವನ್ನು ಇನ್ನೊಂದು ಚಿಂತನೆ ಮಾಡಿ ಎಂದು ರಥ ಅಂತ ಹೇಳಿದರು. ಹರಿಕಥಾ ಮೃತಸಾರದಲ್ಲಿ ಇನ್ನೂ ವಿಸ್ತಾರ ಮಾಡುತ್ತಾರೆ. ಈ ಶರೀರವೇ ಸುನಾವಯ ಮಾಡಿ ತೆಪ್ಪೋತ್ಸವ ರಥ ಎಲ್ಲ ಆಂದೋಲಿತ ಪ್ರತಿಬಂಧನ್ನು ಹೇಳುತ್ತಾರೆ ಅಲ್ಲಿ. ಹಾಗೆ ಈ ಶರೀರವೇ ದೊಡ್ಡ ಭವನ ಅಂತ ಚಿಂತನೆ ಮಾಡಿ ಅಂತ ಹೇಳುತ್ತಾರೆ. ಹೌದಾ? ಶ್ರೀರಮಣನ ರಮಣೆಯ ಸುಮಹಾದ್ವಾರವೆನಿಸುವ ವದನ ಕೊಪ್ಪುವ ತೋರಣ ಸ್ಮಶ್ರುಗಳು ಕೇಶಗಳೆ ಪತಾಕೆಗಳು ಊರಿನಡೆ ವಂಧ್ರಿಗಳು ಜಂಘೆಗಳೂರು ಮಧ್ಯೋದರ ಶಿರಗಳಾಗಾರ ದುಪ್ಪರಿಗೆಗಳು ಕೋಶಗಳು ಕೋಣೆಗಳು. ಚೆನ್ನಾಗಲ್ವಾ ಹೇಳ್ತಾರೆ? ಶ್ರೀರಮಣ ನರಮಣೆಯ ಅಂದ ಹೇಳ್ತಾರೆ, ದಶಕರಣಗಳ ಕನ್ನಡಿಯ ಸಾರಗಳ ಹಾಲುಗಳು ಅರವಿದೂರಣ ಸದ್ವಿಹಾರಕ್ಕೆ ಚಿತ್ತ ಮಂಟಪವು ಮರಳಿ ಬೀಸುವ ಶ್ವಾಸ ಚಾಮರ ವಿಲಾಸಿನಿ ಬುದ್ಧಿ ದಾಮೋದರೆಗೆ ಸಾಷ್ಟಾಂಗ ಪ್ರಣಾಮಗಳೇ ಶಯನಗಳು. ಇಂಥ ಚಿಂತನೆ ಇವೆಲ್ಲ ಸುಮ್ಮನೆ ಅಲ್ಲ, ಉಪನಿಷತ್ತಲ್ಲಿ ಹೇಳಿರ್ತಕ್ಕಂಥ ರಹಸ್ಯಗಳನ್ನು ದಾಸರಾಯರು ಕನ್ನಡದಲ್ಲಿ ನಮಗೆ ಸುರಿಮಳಿ ಅಂತ ಕೊಟ್ಟಿದ್ದಾರೆ. ನಾವು ಅನುಷ್ಠಾನಕ್ಕಿಡಲ್ಲ ನೋಡ್ರಿ, ಅದೋ ಲೋಪ ಬರುತ್ತಲ್ಲಿ ಎಲ್ಲಿ ಅಂದರೆ ಪಾರಾಯಣ ಮಾಡುತ್ತೀವಷ್ಟೇ ಹೊರತದನ್ನು ಒಂದು ಸಲ ಸುಮ್ಮನೆ ಕೂತು ಹೌದಪ್ಪ ನನ್ನ ಶರೀರದಲ್ಲಿ ಹೀಗಿದೆ ಹೀಗಿದೆ ನಿನಗರ್ಪಿತ ಹರಿಯೇ ಅಂತ ಇಡೀ ಹರಿಕಥಾಮೃತ ಸಾರ ಅಲ್ಲಿ ಹೇಳಿದಂತೆ ಅನುಸಂಧಾನ ಮಾಡಿ ಕೃಷ್ಣಾರ್ಪಣ ಬಿಟ್ಟವನಿಗೆ ಸಂಸಾರವೆಲ್ಲಿ ಹೋದೋ ಅಂತ ಕೇಳುತ್ತಾರೆ. ಇಲ್ಲಿ ಹೇಳಿದ ಪ್ರಕಾರ ಭಗವಂತನ ಸ್ಮರಣೆ ಮಾಡಿದವನಿಗೆ ಸಂಸಾರವೆಲ್ಲಿದೆ ಹೋದು. ಇನ್ನ ತುಂಬ ಹೇಳ್ತಾರೆ ಕಜ್ಜಿಗಿದಾಸರು, ಯಾರು ಸಿದ್ಧವಿಠಲ್ ಅಶ್ರುತಾಗಮ ಭಾವವಿದರ ಪರಿಶ್ರಮವು ಬಲ್ಲವರಿಗೆ ಆನಂದಾಶ್ರುಗಳು ಮಲೆಗರಿಸಿ, ಪರಿಶ್ರಮವು ಅಂದರೆ ಅನುಸಂಧಾನ, ಮಳೆಗರಿಸಿ ಮೈ ಮರೆಸುವ ಚಮತ್ಕೃತಿಯ ಇಷ್ಟದಿಗೆ ಮರೆ ಮಾಡಿ ಇತಿಜರ ಜಶ್ರದಲ್ಲಿ ಕಾಯ್ದಿಪ್ಪರಿದರೋಳ್ ಅಪಶ್ರುತಿಗಳಿಗೆ ತಪ್ಪುವವೇ ನಿಜ ಭಕ್ತಿಯುಕ್ತರಿಗೆ. ಹಾಗೆ ಸರಸರಸರ ಹೋಗ್ತಾ ಇರ್ತವರ ವಾಗ್ಧಡಿ ಯಾರು ಸಿದ್ಧವಿಠಲರು. ನಿಚ್ಚ ನಿಜ ಜನ ನೆಚ್ಚಿ ನೆಲೆಗೊಂಡಚ್ಚ ಭಾಗ್ಯವು ಬೆಚ್ಚ ಪೇರ್ಮೆಯು ಕೆಚ್ಚ ಕೇಳ್ ಮನ ಮೆಚ್ಚಿ ಮಲವರ ಮುಚ್ಚಲೆಂದೆನುತ ಉಚ್ಚವಿಗಳಿಗೆ ಕೊಚ್ಚ ಹೊಸದೆನಲ್ಲಿ ಉಚ್ಚರಿಸಿದಿ ಸಚ್ಚರಿತ್ರಯ ಉಚ್ಚರಿಸಿ ಶ್ರೀವತ್ಸರಾಂಚನ ಮೆಚ್ಚಲೇನರಿದು. ಹೇಗೆ ಒಂದು ಸಲ ಶುರುವಾದರೆ ಮುಗಿತು, ಕೊನೆವರೆಗೂ ಹಾಗೇ ಹೋಗ್ತಾ ಇರುತ್ತೆ ಅಂತ ಭಗವಂತನ ಸನ್ನಿಧಾನವನ್ನು ನೀಡಿದ್ದಾರೆ. ಅದನ್ನೇ ಚಿಂತನೆ ಮಾಡಿಸ್ತಾ ಇದ್ದಾರೆ. ಇಲ್ಲಿ ಈ ಒಂದು ವಿಶೇಷ ಯಾವುದು ವೀಣಾ ಅಂತ ಚಿಂತನೆ ಮಾಡಿದ ಹರಿಕಥಾಮೃತಸಾರದಲ್ಲಿ ಬರಲಿಲ್ಲ. ಪ್ರಾಯಶಃ ಅವರು ಇಲ್ಲಿ ಹೇಳುತ್ತಾರೆ ಅಂತ ಅಲ್ಲಿ ಹೇಳಿಲ್ಲ ಅಂತ ಕಾಣುತ್ತೆ. ವೀಣಾ ಅನ್ನೋದು ಬರಲಿಲ್ಲ ಹರಿಕಥಾಮೃತಸಾರದಲ್ಲಿ. ಶರೀರವನ್ನು ವೀಣೆಯನ್ನು ಚಿಂತನೆ ಮಾಡಿದ್ದು ಸ್ಪಷ್ಟ ವಾಕ್ಯಗಳಲ್ಲಿ ಬರಲಿಲ್ಲ, ಇಲ್ಲಿ ಬರ್ತಾ ಇದೆ. ಹೇಳುತ್ತಾರೆ, ತಥಾ ಇದಂ ಶರೀರಂ ಶ್ರೀಹರೇರ ವೀಣಾ ಇದು ಜಾನೀಯಾತ್. ಈ ಶರೀರವನ್ನು ದೇವರ ವೀಣಾ ಅಂತ ಚಿಂತನೆ ಮಾಡಬೇಕು. ಹಾ, ಹೇಗಿರುತ್ತೆ ಅಂದರೆ ಇಲ್ಲಿ ನಾವು ನೋಡಬೇಕಾಗಿದ್ದು, ಹೊರಗೆ ವೀಣೆ ಇದೆ ಅದರಂತೆ ಇದು ಅಂತ ತಿಳ್ಕೋಬೇಡಿ. ಇದರಂತೆ ಅದು, ಇದರಂತೆ ಅದಾಗಿದೆ, ಅದರಂತೆ ಇದಿಲ್ಲ. ಆ ರಥದಂತೆ ಈ ರಥ ಇಲ್ಲ, ಈ ರಥದಂತೆ ಆ ರಥ ತಯಾರಾಗಿದೆ ಎಂಬುದು ಚೆನ್ನಾಗಿ ಹೇಳುತ್ತಾರೆ. ಹಾ, ಇಲ್ಲಿ ಹೇಳ್ತಾ ಇದ್ದಾರೆ ಹೇಗೆ, ಇದು ದೈವಿ ವೀಣ, ದೇವರೇ ಕೊಟ್ಟಿರತಕ್ಕಂಥ ವೀಣೆ, ಅದು ಮಾನುಷಿ ವೀಣ. ಇದಕ್ಕೂ ಶಿರಸ್ಸಿದೆ, ಅದಕ್ಕೂ ಶಿರಸ್ಸಿದೆ. ಇದಕ್ಕೂ ಉದರ ಇದೆ, ಅದಕ್ಕೂ ಉದರ, ದೊಡ್ಡ ಉಡ್ಡೊಳ್ಳ ಹೊಟ್ಟೆ ಇದೆ. ಹಾಗೆ ಈ ವೀಣೆಗೆ ನಾಲಿಗೆ ಇದೆ, ಅದಕ್ಕೂ ಚಿಕ್ಕ ತುಂಡು ಇಟ್ಟುಕೊಂಡು ಬಾರಿಸ್ತಾರ, ಹೌದು, ಕೈಗೆ ಹೀಗೆ ಸಿಗಿಸಿಕೊಂಡು ಬಾರಿಸ್ತಾರೆ, ಶಲಾಕ ಅಂತಾರೆ. ನಂತರ ಮುಂದೆ ಹೇಳುತ್ತಾರೆ, ಇಲ್ಲಿ ದೇವಿ ವೀಣೆಗೆ ಅಂಗುಲಿಗಳಿವೆ, ಅಲ್ಲಿ ಮನುಷ್ಯ ವೀಣೆಗೆ ತಂತ್ರಿಗಳಿವೆ. ಈ ದೇವಿ ವೀಣೆಗೆ ಕಂಠದಿಂದ ಬಂದಿರತಕ್ಕಂಥ ಮಂಜುಲ ಘೋರ ಅಂದರೆ ಸುಂದರವಾದ ಸುನ್ನಿತವಾದ ಧ್ವನಿಗಳು, ಭೀಕರವಾದ ಧ್ವನಿಗಳು ಇವೆಲ್ಲ ಹೇಗಿವೆಯೋ ಹಾಗೆ ಮನುಷ್ಯ ವೀಣೆಯಲ್ಲೂ ಕೂಡ ಆ ತಂತಿಯನ್ನು ಚೆನ್ನಾಗಿ ಕಂಠದ ಪ್ರಾಂತದಲ್ಲಿ ಒತ್ತಿದರೆ ಚೆನ್ನಾಗಿ ಶಬ್ದಗಳು ಬರುತ್ತೆ. ಹಾಗೆ ದೇವಿ ವೀಣೆಯಿಂದ ನಾನಾ ಸ್ವರಗಳು ವರ್ಣಗಳು ಬಂದಂತೆ ಅಲ್ಲೂ ವರ್ಣಗಳು ಬರುತ್ತಾ ಇವೆ. ಈ ದೇವಿ ವೀಣ ಚರ್ಮದಿಂದ ಹೊದಿಸಿದ್ದಾರೆ, ಹಾಗೆ ಮನುಷ್ಯ ವೀಣೆಯನ್ನು ಕೂಡ ಅದೊಂದು ರೀತಿಯಾದ ಸುತ್ತು ಚರ್ಮದಿಂದ, ಹಿಂದಿನ ಕಾಲ ವೀಣೆ ಅಂದರೆ ಚರ್ಮದ ಒಂದು ತೊಗಟಿನಿಂದ ಮಾಡುತ್ತಾ ಇದ್ರು, ಹಾಗಲ್ಲ, ಆ ಒಂದು ಮೇಲಿನ ಏನು ವೀಣೆಯ ಏನು ರ್ಯಾಪರ್ ಅಂತೀರ, ಅದು ದಪ್ಪಕ್ಕಿರುತ್ತೆ, ಚರ್ಮದಂತೇನೆ ಇರುತ್ತದೆ ನೋಡ್ಲಿಕ್ಕೆ ಕೂಡ. ವೀಣೆ ಮಾಮೂಲು ಮರದಂತೆ ಇರಲ್ಲ, ಮೇಲೆಲ್ಲ ದಪ್ಪಕ್ಕೆ ತೊಗಟಿನಂತೆ ಬಂದಿರುತ್ತೆ. ಹಾಗೆ ಇಲ್ಲಿ ಏನು ಚಿಂತನೆ ಮಾಡಬೇಕು ಅಂದರೆ, ನ ಕೇವಲಂ ಮಮ ಶರೀರಮೇವ ದೇವಿ ವೀಣ, ಇಲ್ಲಿ ಕೇವಲ ನನ್ನ ಶರೀರ ಮಾತ್ರ ದೇವಿ ವೀಣೆ ಅಲ್ಲ, ಬ್ರಹ್ಮಾದಿಗಳ ಶರೀರ ಕೂಡ ದೇವಿ ವೀಣ. ಬಾರಿಸೋರು ಯಾರು? ಸ್ವಾಮಿ ಶ್ರೀಹರಿ. ಎಲ್ಲರ ಕಂಠವನ್ನು ಹಿಡಿದು ಆಯಾ ಕಾಲದಲ್ಲಿ ಆಯಾ ನುಡಿಗಳನ್ನು ನುಡಿಸ್ತಾ ಇದ್ದಾನೆ. ಈಗ ನೋಡಿದರೆ ಸರಿ, ಇದು ತಿಳ್ಕೊಂಡು ಮಾಡುವುದೇನು ಅಂದರೆ ಇಷ್ಟು ಚಿಂತನೆ. 14 ಲೋಕದಲ್ಲಿರುವ ಸಕಲ ಜೀವರಾಶಿಗಳ, ಸಕಲ ಸಜ್ಜೀವರಾಶಿಗಳ ಶರೀರವೇ ರಥ. ಆ ರಥದಲ್ಲಿ ಸೂರ್ಯಚಂದ್ರರು, ಅವರ ಪತ್ನಿಯರು, ಅಶ್ವರು, ಈ ರೀತಿಯಾಗಿ ಚಿಂತನೆ ಮಾಡಿ ದೇವತೆಗಳೇ ಭಗವಂತನ ರಥೋತ್ಸವವನ್ನು ಎಲ್ಲರಿಂದ ಮಾಡಿಸ್ತಾ ಇದ್ದಾರೆ ಅಂತ ಕೈ ಮುಗಿದರೆ ಅದೆಂಥ ಪುಣ್ಯ. ಹಾಗೆ ಇಡೀ 14 ಲೋಕದಲ್ಲಿರುವ ಸಕಲ ಸಜ್ಜೀವರಾಶಿಗಳು, ದುರ್ಜೀವರಾಶಿಗಳು ಚಿಂತನೆ ಮಾಡಲಿಕ್ಕೆ ನಮ್ಮ ಯೋಗ್ಯತೆ ಇಲ್ಲ, ಅಲ್ಲಿಗೆ ನಿಲ್ಲಿ. ಸಜ್ಜೀವರಾಶಿಗಳು ಅಂತ ಯಾವಾಗಲೂ ಬ್ರ್ಯಾಕೆಟ್ ಹಾಕ್ಕೋಬೇಕು. ಸಜ್ಜೀವರಾಶಿಗಳ ಶರೀರವೇ ವೀಣೆ, ಅಲ್ಲಿ ಭಗವಂತ ನುಡಿಸ್ತಕ್ಕಂಥ ಶಬ್ದಗಳೇ ವಿಶೇಷವಾಗಿ ಭಗವದ್ ರೂಪಗಳು ಬರ್ತಾ ಇವೆ. ಎಲ್ಲರ ಬಾಯಿಯಿಂದ ಬರತಕ್ಕಂಥ ಶಬ್ದವೇ ದೇವರಿಗೆ ಗಾನ. ಹರೇ ನಿನಗಿದು ದೇವತೆಗಳು ಸಮರ್ಪಣೆ ಮಾಡುತ್ತಾ ಇದ್ದಾರಯ್ಯ ಅಂತ ನಾವು ಭಗವಂತನಿಗೆ ಮನಸ್ಸಿನಲ್ಲಿ ಅದನ್ನು ಗಾನವೆಂದು ಚಿಂತನೆ ಮಾಡಿದರೆ ಭಗವಂತ ಅನುಗ್ರಹ ಮಾಡಿ ನಮಗೆ ಪುಣ್ಯವನ್ನು ಕೊಡ್ತಾನೆ. ಎಷ್ಟು ನೋಡಿ, ಎಲ್ಲರ ಮಾತು ದೇವರಿಗೆ ಗಾನ ಅಂತಾಗಿಬಿಡುತ್ತೆ. ಯಾವುದು? ಹಾ, ಅದಕ್ಕೆ ಹೇಳ್ತ ತಂತಿಗಳ ತಂತಿಗಳು ಅಂತಂದರೆ ಆ ವೀಣೆಗೆ ತಂತಿಗಳು, ಇಲ್ಲಿ ಬಂದುಬಿಟ್ಟು ವಿಶೇಷವಾಗಿರತಕ್ಕಂಥ ಅಂಗುಲಿಗಳು, ಅಂಗುಲಿಗಳೇ ತಂತಿಗಳು. ಅಂಗುಲಿಗಳಿಂದ ಹೇಳ್ತಾ ಇದ್ದಾರೆ, ಯಥಾ ದೇವಿ ವೀಣಾಯ ಅಂಗುಲಯ, ಅಂಗುಲಿಗಳಿವೆ ಅಲ್ಲಿ ಕೂಡ ವಿಶೇಷವಾಗಿ ತಂತ್ರಿಗಳು ಇವೆ. ಅಲ್ಲ, ಅದನ್ನು ಒತ್ತಿ ಬಾರಿಸಿದರೆ ಬರುತ್ತೆ. ಈ ಅಂಗುಲಿಗಳು ಈ ಶರೀರದಲ್ಲಿ ಶಬ್ದ ಬರಲಿಕ್ಕೆ ಹೇಗೆ ಅಂದರೆ, ನಾವೇನು ನ್ಯಾಸ ಮಾಡ್ತೀವಲ್ಲ, ಒಂದೊಂದು ಒಂದೊಂದು ಒತ್ತಿದರೆ ಅದೆಲ್ಲವೂ ಕೂಡ ಇಂದ್ರಿಯಗಳಿಗೆ ಪ್ರೇರಣೆ ಆಗಿ ಶಬ್ದಗಳು ಹೊರಡ್ತಾ ಬರುತ್ತೆ. ಅದಕ್ಕೆ ಇಲ್ಲಿದೆ ಈ ವೀಣೆಯ ಬಾರಿಸೋದೆಲ್ಲ ಇಲ್ಲಿದೆ. ಅದಕ್ಕೆ ನೀವು ಏನು ಮಂತ್ರ ಏನು ಮಾಡಿದ್ರು ಅಂಗನ್ಯಾಸ ಕರನ್ಯಾಸ ಮಾಡಿ 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 ಅಂತ ಇಲ್ಲೇ ಇದೆ. ಈ ರೀತಿಯಲ್ಲಿ ಇತಿಶ್ರೀ ಎಷ್ಟು ಚಿಂತನೆ ಬಂತು, ಒಂದು ರಥ ಒಂದು ವೀಣಾ ಅಂತ ಸಾಕು, ಒಂದು ಪ್ರಕರಣ ಮುಗೀತು. ಇತಿ ಶ್ರೀ ವಿಷ್ಣುತೀರ್ಥ ವಿರಚಿತೆ ಷೋಡಶೀಯೇ ರಥಾದಿ ನಾಮ ಏಕಾದಶ ಪ್ರಕರಣ, 11ನೇ ಪ್ರಕರಣ. ಉಡುಪಿಯಲ್ಲಿ ರಥೋತ್ಸವ ನೋಡಿದ್ದೀರಾ? ಉಡುಪಿಯಲ್ಲಿ ರಥೋತ್ಸವ ನೋಡಿದ್ದೀರಾ? ಆ ರಥೋತ್ಸವ ಮಾಡೋ ಕಾಲಕ್ಕೆ ಆ ರಥವನ್ನು ಸೆಳಕೊಂಡು ಬರ್ತಾ ಇರ್ತಾರಲ್ಲ, ಈ ಕಾರ್ನರಲ್ಲಿ ಮಠಗಳ ಕಡೆ ತಿರುಗೋ ಕಾಲಕ್ಕೆ ಸ್ವಲ್ಪ ಒಂದು ಕಡೆ ಚಿಕ್ಕದಾಗಿ ಬರುತ್ತೆ, ಆ ತಿರುಗೋ ಕಾಲಕ್ಕೆ ಆ ರಥ ಕೂತು ಬಿಡುತ್ತೆ. ಎಷ್ಟು ದೂಡಿದರೂ ಬರಲ್ಲ, ಎಷ್ಟು ಸೆಳೆದರೂ ಬರಲ್ಲ. ಆವಾಗ ಆನೆ ಬರುತ್ತೆ. ಆನೆ ಬಂದು ನೋಡಿ, ಅಷ್ಟರವರೆಗೂ ಬರಲಿಲ್ಲ ಬರಲಿಲ್ಲ ಗೋವಿಂದ ಏನಂದ್ರೂ ಬರ್ತಾ ಇರಲ್ಲ. ಆನೆ ಬಂದು ಒಂದು ಸಲ ದೂಡಿದ ಕೂಡಲೇ ರಥ ಓಡುವ ರೀತಿ ನೋಡಬೇಕು. ಸರ 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 ಹೇಗೆ ಬಂದ್ಬಿಡ್ತಾ ಇರತ್ತೆ ಗೋವಿಂದ ಅಂತ ಓಡ್ತಾ ಇರ್ತಾರೆ. ಅಷ್ಟರವರೆಗೂ ಅಷ್ಟು ವೇಗ ಬರಲ್ಲ, ಆನೆ ದೂಡಿದರೆ ಸರ್ ಅಂತ ಓಡುತ್ತೆ. ಹಾಗೆ ಷೋಡಶಿ ಇಂದ್ರಿಯ ವ್ಯಾಪಾರ ಪ್ರಕರಣಕ್ಕೆ ಚೂರು ಶುರು ಆಗುತ್ತೆ, ತತ್ವಕಾರ್ಯ ಪ್ರಕರಣ ಆದ ಕೂಡಲೇ ಓಡುತ್ತೆ, ಬೇಗ ಓಡ್ತಾ. ಅಲ್ಲ ಮುಂದಕ್ಕೆ ಹೋಗ್ತಾ ಇಲ್ಲ, ಅದಕ್ಕೆ ತಳ್ಳುತ್ತೆ. ಕೆಳಗೆ ಚಕ್ರಗಳು ಹಿಡಿದಿರುತ್ತೆ, ಆ ಟರ್ನ್ ಮಾಡೋ ಕಾಲಕ್ಕೆ ನಿಂತು ಬಿಡುತ್ತೆ. ಅಥವಾ ಕಲ್ಲು ಬಿದ್ದಿದ್ರು ಗೋವಿಂದ, ಅಷ್ಟು ದೊಡ್ಡ ಚಕ್ರಕ್ಕೆ ಇಷ್ಟು ಚಿಕ್ಕ ಕಲ್ಲು ಅಡ್ಡ ಬಿದ್ದರೂ ಕೂಡ ಮುಂದೆ ಬರಲ್ಲ, ಅದು ತೊಂದರೆ ಆಗುತ್ತೆ. ಅದನ್ನ ನಾವೆಷ್ಟೊಂದ್ರೂ ಮಾಡಲ್ಲ, ಅದು ಸಳೆದರೆ ಸರ ಸರ ಸರನೇ ಬಂದ್ಬಿಡುತ್ತೆ. ಸರಿ, ಇನ್ನ ಒಳ್ಳೆ ಚಿಂತನೆಗಳನ್ನು ಹೇಳಿಕೊಡ್ತಾ ಬರ್ತಾ ಇದ್ದಾರೆ. ಚೆನ್ನಾಗಿ ಕೇಳಬೇಕು ಇದನ್ನು. ಯಾವುದಿದು ಅಂದರೆ ಜಾಗೃತ್ ಪ್ರಕರಣ, ಸ್ವಪ್ನ ಪ್ರಕರಣ, ಸುಷುಪ್ತಿ ಪ್ರಕರಣ ಅಂತ ಮೂರು ಪ್ರಕರಣಗಳನ್ನು ಹೇಳಿಕೊಡ್ತಾ ಬರ್ತಾ ಇದ್ದಾರೆ. ಹಾ, ಈ ಜಾಗೃತ್ ಪ್ರಕರಣ ಅಂದರೆ ಹೇಗೆ ಹೇಳ್ತಾರೆ? ಅವಸ್ಥಾತ್ರಯ ಹೌದು. ಅಲ್ಲಿ ಮೂರನ್ನು ಶರೀರ ಸೃಷ್ಟಿ ಮಾಡಿ, ಶರೀರ ಸೃಷ್ಟಿ ಮಾಡಿದ ಮೇಲೆ ಮೂರವಸ್ಥೆಗಳನ್ನು ಸೃಷ್ಟಿ ಮಾಡಿದ ಅಂತ ಹೇಳುವಾಗ ಮೂರವಸ್ಥೆಗಳನ್ನು ಸೃಷ್ಟಿ ಮಾಡಿದ್ದು ಹೇಗೆ ಅಂತ ಅಲ್ಲಿ ಹೇಳಿದರು. ಇಲ್ಲಿ ವಿಸ್ತಾರವಾಗಿ ಒಂದೊಂದು ಪ್ರಕರಣದಲ್ಲಿ ಜಾಗೃತ್ಕಾರದಲ್ಲಿ ಹೇಗೆ ಮಾಡಿಸ್ತಾನೆ ಎಂಬುದು. ಬಾಹ್ಯ ಮೃಚ್ಛಿಲ ಜಲ ತೋಲ ಗಾರು ಲೋಹಾದಿ ಉಪಾದಾನ ಕೈಹಿ, ಈ ಹೊರಗಿನ ಪದಾರ್ಥಗಳೆಂಥವು ಎಚ್ಚರ ಕಾಲದಲ್ಲಿ ನಮಗೆ ಕಾಣುವ ಅಥವಾ ನಾವೇನು ಮುಟ್ಟುವ ಇವೇನು ಪದಾರ್ಥಗಳವಲ್ಲ ಅದೆಂಥವು ಅಂತ ಹೇಳಿದರೆ, ಹೊರಗಿನ ಮಣ್ಣು ಕಲ್ಲು ನೀರು ಹತ್ತಿ ಮರ ಕಬ್ಬಿಣ ಮೊದಲಾದ ತಯಾರಾದ ಪದಾರ್ಥಗಳಿರುತ್ತೆ. ಹೌದಾ? ಲೋಹ ಅಂದ್ರೆ ಬಂಗಾರ ಯಾವ್ದು ಬೇಕಾರಾಗ್ಬೋದು. ಸರ್ವ ಪ್ರಾಣಿಭಿ ದೃಶ್ಯಮಾನೈ, ಸ್ವಪ್ನದಲ್ಲಿ ಕಾಣುವುದು ಹಾಗೆ ಹೊರಗೆ ಕಾಣುವುದು ಅಂತ ಎರಡು. ಸ್ವಪ್ನದಲ್ಲೂ ಆನೆ ಕಾಣುತ್ತೆ, ಹೊರಗೂ ಆನೆ ಕಾಣುತ್ತೆ. ಸ್ವಪ್ನದಲ್ಲಿ ಕಾಣುವ ಆನೆ ಹೊರಗೆ ಕಾಣುವ ಆನೆ ಬೇರೇನೆ, ಆನೆ ಬೇರೆ ಈ ಆನೆ ಬೇರೆ. ಆದರೆ ಸ್ವಪ್ನದಲ್ಲಿ ನಮಗೆ ಆನೆ ಕಾಣುವಾಗ ಈ ಹೊರಗಿನ ಆನೆಯೇ ಬಂತು ಅಂತ ಕಲ್ಪನೆ ಇರುತ್ತೆ. ಸ್ವಪ್ನ ಸುಳ್ಳಲ್ಲ, ಸ್ವಪ್ನದಲ್ಲಿ ಪದಾರ್ಥವೂ ಸುಳ್ಳಲ್ಲ. ಸ್ವಪ್ನವೂ ಸತ್ಯ, ಸ್ವಪ್ನದಲ್ಲಿ ಪದಾರ್ಥವೂ ಸತ್ಯ. ಆದರೆ ಸ್ವಪ್ನದಲ್ಲಿ ಬಂದ ಪದಾರ್ಥದ ಬಗ್ಗೆ ನಮಗಿದ್ದ ಕಲ್ಪನೆ ತಪ್ಪು, ಸುಳ್ಳು. ಏನದು? ಹೊರಗಿನ ಆನೆಯೇ ಇಲ್ಲಿ ಬಂತು ಎಂಬ ಕಲ್ಪನೆ ಸುಳ್ಳು ಅಷ್ಟೇ, ಇನ್ನೇನಿಲ್ಲ. ಹೊರಗಿನ ಆನೆ ಬಂತು ಬಂತು ಅಂತ ನೋಡ್ತಾ ಇರ್ತೀವಿ, ಕಣ್ಣು ತೆಗೆದ ಆನೆ ಇರಲ್ಲ, ಅದರಿಂದ ಸ್ವಪ್ನ ಸುಳ್ಳು ಅಂತ ಬರುತ್ತೆ. ಇಲ್ಲ. ಅಲ್ಲಿ ಕಂಡದ್ದು ಆನೆ ಹೌದು. ಎಂಥ ಆನೆ? ಮನಸ್ಸಿನಲ್ಲಿ ಸಂಸ್ಕಾರಗಳಿರುತ್ತೆ. ಆನೆಯನ್ನು ಕಂಡಾಗ ಮನಸ್ಸಿನ ಮೇಲೆ ಸಂಸ್ಕಾರ ಮೂಡುತ್ತೆ. ಆ ಸಂಸ್ಕಾರದಿಂದ ತಯಾರಾದ ಆನೆಗಳೇ ನಮಗೆ ಸ್ವಪ್ನ ಕಾಲದಲ್ಲಿ ಬರುತ್ತೆ. ಆ ಆನೆಯೂ ಸತ್ಯ, ಆನೆ ತಿರುಗಾಡಿದ್ದು ಸತ್ಯ, ಆದರೆ ಹೊರಗಿನ ಆನೆಯಂತೆ ಅಲ್ಲ ಅನ್ನೋದು ಸತ್ಯ. ಈ ಹೊರಗಿನ ಪದಾರ್ಥ ಎಂಥದ್ದು ಅಂದರೆ ಸರ್ವ ಪ್ರಾಣಿವಿಹಿ ದೃಶ್ಯಮಾನೈಹಿ, ಎಲ್ಲ ಪ್ರಾಣಿಗಳಿಗೂ ಕಾಣಿಸುತ್ತೆ. ಹೊರಗಿರುವ ರಥ ಅದು ಇದು ಯಾಜ್ಞ ನಮಗೆ ಕಾಣಿಸ್ತು ಇವರು ಕಾಣಿಸಿಲ್ಲ ಅಂತಲ್ಲ. ಇನ್ನು ಅದರಲ್ಲಿ ಹೇಳ್ತಾ ಇದ್ದಾರೆ, ನಮ್ಮ ಹೃದಯದಲ್ಲಿ ತಯಾರಾದ ಯಾವುದು ಸ್ವಪ್ನದಲ್ಲಿ ಇರುವಂಥ ರಥ ಇನ್ನೊಬ್ಬರಿಗೆ ಕಾಣಿಸುತ್ತ? ಕಾಣಿಸಲ್ಲ. ಅದು ಯಾವುದರಿಂದ ಹೊರಗಿನ ರಥ? ಅದರಲ್ಲಿ ಮರ ಬೇಕು, ಕಬ್ಬಿಣ ಬೇಕು, ಎಲ್ಲ ಬೇಕು. ನಮ್ಮ ಶರೀರ ಹೃದಯದೊಳಗಿರೋ ರಥ ಅದಕ್ಕಿದು ಯಾವುದು ಬೇಕಾಗಿಲ್ಲ, ಸರ್ವಂ ತಯಾರಾಗಿರುತ್ತೆ. ಅಷ್ಟೇ ಅಲ್ಲ, ಎಲ್ಲರಿಗೂ ಕಾಣಿಸುತ್ತ? ನಮ್ಮೊಳಗೆ ರಥ ಇಟ್ಟುಕೊಂಡ್ರೂ ಇನ್ನೊಬ್ಬರಿಗೆ ಕಾಣಿಸಲ್ಲ. ಅಷ್ಟೇ ಅಲ್ಲ, ಬಹುವಿತ್ತ ವ್ಯಯ ಆಯಾಸ ಸಾಧ್ಯೈಹಿ. ಈ ಹೊರಗಿನ ಪದಾರ್ಥಗಳೆಲ್ಲ ದುಡ್ಡು ಬೇಕು, ಕಷ್ಟ ಆಯಾಸ ಎಲ್ಲದರಿಂದ ಈ ತಯಾರು ಮಾಡಬೇಕು. ಹೊರಗಿನ ಒಳಗಿಂದ ಆಗಲ್ಲ, ನಮ್ಮ ಕಷ್ಟ ಏನಿಲ್ಲ, ತಾನಾಗಿ ಎಲ್ಲ ಸುಲಭವಾಗಿ ಸ್ವಪ್ನದಲ್ಲಿ ಬರ್ತಾ ಇರುತ್ತೆ. ಇನ್ನ ಚಕ್ರ ಚೀವರಾದಿ ಸಾಮಗ್ರಿ ಸಮಾಧಾನ ಸಮವಧಾನ ಸಾಪೇಕ್ಷೈಹಿ. ಅಂದರೆ ಈ ಹೊರಗಿನ ಗಡಿಗೆಗೆ ಚಕ್ರ ಬೇಕು, ಒಳಗಿನ ಗಡಿಗೆಗೆ ಕುಂಬಾರನ ಚಕ್ರ ಯಾವುದು ಬೇಕಾಗಿಲ್ಲ. ಹಾಮ್ ಪಟ್ಟನ್ ಬಂದ್ಬಿಡುತ್ತೆ, ಕನಸಲ್ಲಿ ಗಡಿಗೆ ಬರುತ್ತೆ, ತಯಾರಾಗಲ್ಲ. ಆ ಥರ ಹೊರಗಿನ ಪದಾರ್ಥಕ್ಕೂ ಒಳಗಿನ ಪದಾರ್ಥಗಳಿಗೂ ಬಹಳ ವ್ಯತ್ಯಾಸ. ಇನ್ನು ಪುನಃ ಪುನಃ ಉತ್ಪಾದಯಿತು ಅಶಕ್ಯೈಹಿ. ಈ ಹೊರಗಿನ ಪದಾರ್ಥಗಳೇನಿವೆ, ಹೊರಗಿನ ಪದಾರ್ಥ, ಹೊರಗಿನ ಪದಾರ್ಥ ಒಂದು ಸಲ ಹಾಳಾಯಿತ ಮತ್ತು ತಯಾರು ಮಾಡಲಿಕ್ಕಿಲ್ಲ, ಅದನ್ನೇ ತಯಾರು ಮಾಡಲಿಕ್ಕಿಲ್ಲ. ಅಂಥದ್ದನ್ನು ತಯಾರು ಮಾಡಬಹುದು ಅದೇ ತಯಾರಾಗುತ್ತಾ? ಇಲ್ಲ, ಸ್ವಪ್ನದಲ್ಲಿ ಹಾಗಲ್ಲ. ಯಾವ ಪದಾರ್ಥ ಹೋಗಿರುತ್ತೋ ಅದೇ ಥಟ್ ಅಂತ ನಿಂತಿರುತ್ತೆ, ಅದೇ ಬಂದು ನಿಲ್ಲುತ್ತೆ, ಅಂಥದ್ದಲ್ಲ. ಸ್ವಪ್ನದಲ್ಲಿ ಬರುವ ಪದಾರ್ಥಗಳಿಗೂ ಜಾಗೃತ ಕಾಲದಲ್ಲಿ ಪದಾರ್ಥಗಳಿಗೂ ವ್ಯತ್ಯಾಸ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಪ್ರತಿಕ್ಷಣಂ ಪರಿದೃಶ್ಯಮಾನ ವೈಚಿತ್ರ ಶೂನ್ಯೈಹಿ. ಈ ಹೊರಗಿರುವ ಪದಾರ್ಥಗಳು ಕ್ಷಣ ಕ್ಷಣಕ್ಕೂ ವಿಚಿತ್ರವಾಗಿರುತ್ತ? ಇಲ್ಲ, ಒಂದೇ ಥರ. ಇಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಗಳ ರಥ ಇರುತ್ತೆ, ಎಷ್ಟು ವರ್ಷಗಳಾಯಿತು ರಥ ಮಾಡಿರುತ್ತಾರೆ, ಹಾಗೇ ಇರುತ್ತೆ, ಚೂರು ವ್ಯತ್ಯಾಸ ಇರಲ್ಲ. ನಮ್ಮಲ್ಲಿ ಹಾಗಲ್ಲ, ಮನಸ್ಸಿನಲ್ಲಿ ಸ್ವಪ್ನದಲ್ಲಿ ಬರುವ ಪದಾರ್ಥಗಳು ವಿಚಿತ್ರ ವಿಚಿತ್ರವಾಗಿರುತ್ತೆ. ಹೌದಾ ಅಲ್ವಾ? ಸ್ವಪ್ನದಲ್ಲಿ ಅವನು ಸೈಕಲಲ್ಲಿ ಹೋಗ್ತಾ ಇರ್ತಾನೆ, ಇದಕ್ಕಿದ್ದಂಗೆ ಆ ಸೈಕಲ್ ಸ್ಕೂಟರ್ ಆಗ್ತಾ ಇರುತ್ತೆ, ಸ್ವಲ್ಪ ದೂರ ಹೋದ್ಕೊಳ್ಳೆ ಏರೋಪ್ಲೇನ್ ಆಗಿ ಮೇಲಕ್ಕೆ ಹೋಗ್ತಾ ಇರ್ತಾನೆ. ಇದಕ್ಕಿದ್ದಂಗೆ ಎಲ್ಲ ಚೇಂಜ್ ಆಗ್ತಾ ಇರುತ್ತಲ್ವಾ, ಕೈಯಲ್ಲಿ ಹಗ್ಗ ಇರುತ್ತೆ, ಹಾವಾಗ್ಬಿಡ್ತಾ ಇರುತ್ತೆ. ಇವೆಲ್ಲ ಸ್ವಪ್ನದಲ್ಲಿ, ಆ ಪದಾರ್ಥದಲ್ಲಿ ಪ್ರತಿಕ್ಷಣವೂ ಕೂಡ ವಿಚಿತ್ರಗಳು ಕಾಣುತ್ತಾ ಇರುತ್ತೆ, ಹೊರಗಿನ ಪದಾರ್ಥ ಹಾಗಲ್ಲ. ಇನ್ನ ಸಮೃತ ದೇಶೇಶು ಅವಕಾಶ ಅನರ್ಹೈ. ರಥ ಎಷ್ಟು ಜಾಗ ಬೇಕು ಅದಕ್ಕೆ? ದೊಡ್ಡ ಜಾಗ ಬೇಕು. ಇಷ್ಟು ಜಾಗದಲ್ಲಿ ಹಿಡಿಯಲಿಕ್ಕಾಗುತ್ತ ರಥಕ್ಕೆ? ಆಗಲ್ಲ. ನಮ್ಮ ಕನಸಿನಲ್ಲಿ ದೊಡ್ಡ ರಥ ಇರೋದು ಜಾಗ ಇಷ್ಟೇ ಜಾಗದಲ್ಲಿ ದೊಡ್ಡ ರಥ ಹಿಡಿಯುತ್ತೆ, ಈ ರಥ ಹಿಡಿಯಲ್ಲ. ಇನ್ನ ಘಟಪಟಾದಿ ಅನೇಕ ಪದಾರ್ಥ ಸಾರ್ಥೈ ಅಧಿಷ್ಠಾನ ಭೂತೈ ತತ್ತದಧಿಷ್ಠಿತೈ ತತ್ತತ್ ಪದಾರ್ಥ ಸತ್ತಾ ಪ್ರವೃತ್ತಿಯಾದಿ ಪ್ರದೈ ತತ್ತದ ಆಕಾರೈ. ಇಲ್ಲಿ ಹೇಳ್ತಾ ಇದ್ದಾರೆ, ಈ ಹೊರಗಿನ ಪದಾರ್ಥಗಳಲ್ಲಿ ಆಯಾ ಘಟ ಅಂದರೆ ಗಡಿಗೆ ವಸ್ತ್ರ ಮೊದಲಾದ ನಾನಾ ಆನೆ ಕುಂಬೆ ಮೊದಲಾದ ಎಲ್ಲ ಪದಾರ್ಥಗಳಲ್ಲಿ ಭಗವಂತ ಹೇಗಿರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಪದಾರ್ಥ ಸಾರ್ಥೈ ಅಧಿಷ್ಠಾನ ಭೂತೈ, ಎಲ್ಲ ಪದಾರ್ಥಗಳ ಅಧಿಷ್ಠಾನದಲ್ಲಿ ಭಗವಂತ ಇರ್ತಾನೆ. ಹೇಗೆ? ತತ್ತದ ಅಧಿಷ್ಠಿತೈ ತತ್ತದ್ ಪದಾರ್ಥ ಸತ್ತಾ ಪ್ರವೃತ್ತಿಯಾದಿಪ್ರದೈ, ಆಯಾ ಪದಾರ್ಥಗಳಲ್ಲೂ ಇರುವ ಭಗವದ್ ರೂಪಗಳು ಪದಾರ್ಥದ ಆಕಾರದಲ್ಲೂ ಇರುತ್ತೆ, ಪದಾರ್ಥದ ಒಳಗೂ ಇರುತ್ತೆ. ಅದಕ್ಕೆ ಸತ್ತ ಎಕ್ಸಿಸ್ಟೆನ್ಸ್ ಕೊಡತಕ್ಕಂಥದ್ದು. ಆದಮೇಲೆ ವಿಶೇಷವಾಗಿ ತತ್ತದ ಆಕಾರೈಹಿ, ಇಡೀ ಜಗತ್ತಿನಲ್ಲಿ ಏನೇನು ಪದಾರ್ಥಗಳು ಕಾಣ್ತಾ ಇವೆ ಅದರ ಆಕಾರದಲ್ಲಿ ಭಗವದ್ ರೂಪ ನಿಂತೇ ಇದೆ. ಇನ್ನು ತತ್ತಚ್ಛಬ್ದ ವಾಚ್ಯೈಹಿ, ಗಡಿಗೆ ಕೊಂಬೆ ಏನೇನಿದೆ ಅಲ್ಲಲ್ಲಿ ಆಯಾ ಹೆಸರಲ್ಲೇ ಭಗವಂತ ಇರ್ತಾನೆ. ಘಟದಲ್ಲಿ ಘಟ, ಪಟದಲ್ಲಿ ಪಟ, ಈ ರೀತಿಯಲ್ಲಿ ಭಗವಂತನ ಹೆಸರು. ಅಂಥ ಸ್ವಸ್ವರೂಪೈಹಿ, ತನ್ನ ರೂಪಗಳಿಂದ ದೇವರಿರ್ತಾನೆ. ಹಾಗೆ ಬ್ರಹ್ಮಾದಿ ದೇವ ದಾನವ ರೂಪೈಶ್ಚ ವಿಹೃತ್ಯ. ಇಷ್ಟ ಏನು ಹೇಳಿದ್ದು, ಎಚ್ಚರ ಕಾಲದಲ್ಲಿ ಆಯಾ ಪದಾರ್ಥಗಳನ್ನು ನಮ್ಮ ಪ್ರಯತ್ನದಿಂದ ಸೃಷ್ಟಿ ಮಾಡಿಸ್ತಾನೆ ಭಗವಂತ. ಹೌದಾ? ರಥ ಅಂದರೆ ನಮ್ಮವರನ್ನೇ ಕೂಡಿಸಿ ನಮ್ಮ ಮೂಲಕ ತಯಾರು ಮಾಡಿಸಿ ಇಷ್ಟೆಲ್ಲ ಮಾಡಿ ಆ ರಥದಲ್ಲಿರುವ ಪ್ರತಿಯೊಂದು ಮರದ ತುಂಡಿನಲ್ಲೂ ದೇವರು ದೇವತೆಗಳು ಇರುತ್ತಾರೆ. ಅಲ್ಲಿರುವಂಥ ಕಬ್ಬಿಣದಲ್ಲೂ ದೇವರು ದೇವತೆಗಳಿರ್ತಾರೆ. ಅದರನ್ನು ಸೆಳೆಯುವಂಥ ಮನುಷ್ಯರಲ್ಲೂ ದೇವರು ದೇವತೆಗಳಿರ್ತಾರೆ. ಈ ರೀತಿ ಇಡೀ ಜಗತ್ತನ್ನು ಎಲ್ಲ ಪದಾರ್ಥಗಳಲ್ಲಿ ಭಗವಂತ ದೇವತೆಗಳು ನಿಂತು ನಡೆಸಿಬಿಡ್ತಾ ಇದ್ದಾರೆ. ಇದು ಎಚ್ಚರ ಕಾಲದ ಪರಿಚಯ. ಎಚ್ಚರ ಕಾಲದ ಪರಿಚಯ ಇದರಲ್ಲಿ ನಮಗೆಷ್ಟು ಭಾಗ ಗೊತ್ತು ಅಂದರೆ ಹೊರಗಿನ ಪದಾರ್ಥಗಳು ಗೊತ್ತು, ಅದರ ಪರಿಚಯ ಗೊತ್ತು, ಅವೆಲ್ಲ ನಮಗೆ ಕಾಣತ್ತೆ ಅಂತ ಗೊತ್ತು, ನಾವು ತಯಾರು ಮಾಡಿದರೆ ಆಗತ್ತೆ ಅಂತ ಗೊತ್ತು. ಯಾವುದು ಗೊತ್ತಿಲ್ಲ, ಭಗವಂತ ಮಾಡಿಸಿದರೆ ಇವು ತಯಾರಾಗ್ತಾ ಇವೆ ಎಂಬುದು ಎಚ್ಚರ ಇರಲ್ಲ. ಪುರಾಣ ಕಾಲಕ್ಕಿರುತ್ತೆ, ಮಾಮೂಲಾಗಿ ನೆನಪಿರಲ್ಲ ಅಲ್ವಾ. ನಂತರ ದೇವರು ದೇವತೆಗಳು ಆಯಾ ಆಕಾರದಲ್ಲಿ ಎಲ್ಲ ಪದಾರ್ಥಗಳಲ್ಲಿ ನಿಂತಿದ್ದಾರೆ ಎಂಬ ಎಚ್ಚರ ಇರಲ್ಲ, ಅದು ಬರಬೇಕು, ಅದನ್ನು ಹೇಳ್ತಾ ಇದ್ದಾರೆ. ಇನ್ನು ಕದಾಚಿತ್ ಇಲ್ಲಿ ಹೇಳ್ತಾರೆ, ಕೆಲವೊಮ್ಮೆ ಏನು ಮಾಡುತ್ತಾನೆ ಅಂದರೆ ಭಗವಂತ, ತದ್ವಿಪರೀತ ಸ್ವಭಾವ ಅನುಶ್ರವಣ ದರ್ಶನ ಜನಿತ ಮಾನಸ ವಾಸನಾ ಮಾತ್ರೋಪಾದಾನಕಾನಿ. ಇಲ್ಲಿ ಎರಡು ರೀತಿಯಾದ ಒಂದು ಸ್ಥಿತಿ. ಒಂದು ಸ್ವಪ್ನ ಕಾಲದಲ್ಲಿ ಪದಾರ್ಥಗಳು ಸೃಷ್ಟಿಯಾಗುತ್ತಲ್ಲ, ನಿದ್ದೆ ಬರ್ತಾ ಇದೆಯಾ? ಅಲ್ಲ, ನನಗೆ ಬರ್ತಾ ಇದೆ, ನಿಮ್ಗೆ ಬರ್ತಾ ಇದೆ ಅಲ್ಲ, ಜಂಪು ಕಾಣ್ತಾ ಇದೆ ಬಹಳ ಜನ ಮುಖದಲ್ಲಿ, ಚೂರು ಸುಸ್ತಾಗಿದೆಯಾ ಇವತ್ತು? ಬೇಡವಾ ಹೇಳ? ಸರಿ, ಯಾಕಂದರೆ ಜಂಪು ಬಂದರೆ ಸಾಕು, ಇದ್ರೂ ಇಲ್ಲದಂತೆ ಮಾಡಿಬಿಡುತ್ತೆ. ನಾವೇನೋ ಒಂದು ಗಂಟೆ ವಿದ್ಯಾಪೀಠಕ್ಕೆ ಹೋಗಿ ಬಂದು ಒಂದು ತೃಪ್ತಿ, ಕಲಿಗೂ ತೃಪ್ತಿ, ಏನು ಆ ಒಂದು ಗಂಟೆ ಜಂಪು ಕೊಡ್ವಲ್ಲ. ಇಲ್ಲದಿದ್ದರೆ ಕಲಿ ಕಲಿಯುಗದಲ್ಲಿ ವಿದ್ಯಾಪೀಠಕ್ಕೆ ಎಷ್ಟು ಜನ ಆದರೂ ಮಧ್ಯಾಹ್ನ 4 ಗಂಟೆ ಕರ್ಕೊಂಡು ಬರ್ತಾನ? ಹೊಡೆದು ಕರ್ಕೊಂಡು ಬರ್ತಾ ಇದ್ದಾನೆ, ಮತ್ತೆ ಸುಮ್ಮನೆ ಹಾಕಿದ್ದಾನೆ, ಅವನಿಗೆ ಗೊತ್ತು ಹೇಗೆ ಮಾಡಬೇಕು ಅಂತ. ಬಂದು ಕೊಡಿಸ್ತಾನೆ, ಚೂರು ಜಂಪು ಕೊಟ್ಬಿಡ್ತಾನೆ, ಇಷ್ಟಪ್ಪಣ ಎಲ್ಲೋ ಹೋಗಿರ್ತೀವಿ. ಆಚಾರ್ಯರು ಹೇಳ್ತಾ ಇರ್ತಾರೆ, ಒಳ್ಳೆ ಈ ಟ್ರೈನಲ್ಲಿ ಹೋಗಿ ಕರಕ್ಕೆ ತೂಕಡಿಸಿದಂತೆ ಚೆನ್ನಾಗಿರುತ್ತೆ, ಪ್ರವಚನ ಮುಗಿದುಕೊಂಡು ಹೇಳ್ತೀವಿ ಅಷ್ಟೇ, ಹಾಗಾಗಬಾರ್ದು. ಒಳ್ಳೆ ವಿಚಾರಗಳು ಬರ್ತಾ ಇವೆ, ಎಲ್ಲೂ ಸಿಗಲ್ಲ ನಿಮಗೆ. ಸಾಮಾನ್ಯ ಪ್ರವಚನ ಹೇಳುವಂತಹ ಜಾಗಗಳಲ್ಲಿ ಇದು ಸಿಗಲ್ಲ, ಇದೆಲ್ಲೂ ಸಿಗಲ್ಲ. ಸಾಮಾನ್ಯ ಏನು ಅಂದರೆ ಒಂದು ಕಥಾ ಏನು ಸರ 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 ಹೋಗ್ತಾ ಇರುತ್ತಷ್ಟೇ ಹೊರತು ಈ ಒಳಗಿನ ಚಿಂತನೆಗಳು ಎಲ್ಲೂ ಸಿಗಲ್ಲ, ಅದನ್ನು ಹೇಳ್ತಾ ಇದ್ದಾರೆ. ಈ ಸ್ವಪ್ನ ಕಾಲದಲ್ಲಿ ಕಾಣಿಸುವ ಪದಾರ್ಥಗಳು ಯಾವುದರಿಂದ ತಯಾರಾಗಿರುತ್ತೆ? ಮನಸ್ಸಿನ ಸಂಸ್ಕಾರ ವಾಸನೆಗಳಿಂದ ತಯಾರ. ವಾಸನ ಅಂದರೆ ಈ ವಾಸನೆ ಅಲ್ಲ, ವಾಸನ ಅಂದರೆ ಸಂಸ್ಕಾರ. ಹೇಗೆ ಹೊರಗಿನ ಈ ಕ್ಯಾಮರಾದಲ್ಲಿ ಹೊರಗಿನ ಪದಾರ್ಥವನ್ನು ಶಟ್ಟರ್ ಓಪನ್ ಮಾಡಿದರೆ ಅದರ ಫಿಲ್ಮ್ ಮೇಲೆ ಪ್ರಿಂಟ್ ಬೀಳುತ್ತೋ, ಹಾಗೆ ನಾವು ಪ್ರತಿ ಕ್ಷಣ ನೋಡುವಂಥ ವ್ಯಕ್ತಿಗಳ ಚಿತ್ರ, ಪದಾರ್ಥಗಳ ಚಿತ್ರ ನಮ್ಮ ಮನಸ್ಸಲ್ಲಿ ಬೀಳತಾ ಇರುತ್ತೆ. ಇವಾಗಿಂದಲ್ಲ, ಕೋಟಿ ಕೋಟಿ ಜನ್ಮದ ಪ್ರಿಂಟ್ ಹಾಗೇ ಕೂತಿರುತ್ತೆ. ನಾವೇ ಒಂದು ಫಿಲ್ಮ್ ಮೇಲೆ ಬಿದ್ದ ಪ್ರಿಂಟನ್ನು ತಗೊಂಡು ನೆಗೆಟಿವ್ ಅಂತ ಡೆವಲಪ್ ಮಾಡಿ ಸಾವಿರಾರು ಫೋಟೋ ತಯಾರು ಮಾಡ್ತೀವಿ, ಮತ್ತು ಈ ಮನಸ್ಸಿನ ಮೇಲೆ ಪ್ರಿಂಟ್ ತಗೊಂಡು ಭಗವಂತ ಸ್ವಪ್ನದಲ್ಲಿ ಪದಾರ್ಥಗಳು ತಯಾರು ಮಾಡಲಾರನ ಅಂಥದ್ದೇ ಫೋಟೋಗಳು ತೆಗಿಲಿಕ್ಕಾಗಲ್ವಾ? ಸ್ವಾಮಿ ಶಕ್ತಿ ಅಂಥದ್ದು. ಸರಿ, ಅಂಥ ಭಗವಂತ ಸ್ವಪ್ನದಲ್ಲಿ ಮಾನಸಿಕ ಸಂಸ್ಕಾರಗಳಿಂದ ನಾನಾ ಪದಾರ್ಥಗಳನ್ನು ತಯಾರು ಮಾಡುತ್ತಾನೆ ಎಂಬುದು ಗೊತ್ತು. ಆದರೆ ಇನ್ನೊಂದು ಗೊತ್ತಾ ಅಂತ ಹೇಳ್ತಾರೆ. ಯಾವುದು? ಈ ಮಾನಸಿಕವಾದಂಥ ಸಂಸ್ಕಾರಗಳಿಂದ ಪದಾರ್ಥ ತಯಾರಾಗುವುದು ಸ್ವಪ್ನದಲ್ಲಿ ಮಾತ್ರ ಅಲ್ಲ, ಇನ್ನೊಂದು ಕಾಲಕ್ಕೂ ಆಗುತ್ತೆ. ಯಾವುದು ಹೇಳಿ? ಹಗಲುಗನಸ್ಸು. ಹಗಲುಗನಸ್ಸಿನಲ್ಲೂ ಬರುತ್ತೆ. ಹಗಲುಗನಸ್ಸು ಅಂದರೆ ಮತ್ತೆ ಅಪಾರ್ಥ ಆಗೋದು ಬೇಡ. ಹಗಲು ಮಲಕೊಂಡಾಗ ಬರುವ ಕನಸು ಹಗಲುಗನಸ್ಸಲ್ಲ. ಹಗಲುಗನಸ್ಸು ಅಂದರೆ ಎಚ್ಚರದಲ್ಲೇ ಕನಸು ಕಾಣುವುದನ್ನು ಹಗಲುಗನಸ್ಸು ಅಂತ ಹೇಳ್ತಾರೆ. ಮಾಮೂಲು ಬಹಳ ಜನ ಹಗಲುಗನಸ್ಸು ಅಂತ ಹೇಳಿದ ಕೂಡಲೇ ಮಧ್ಯಾಹ್ನಕ್ಕೆ ಮಲಗಿರ್ತಾರಲ್ಲ, ಆವಾಗ ಬೇಕ ಕನಸು ಹಗಲು ಕನಸು ರಾತ್ರಿ ಕನಸು ಅಂತಲ್ಲ. ಹಗಲುಗನಸ್ಸು ಅಂದರೆ ಮನಸ್ಸಿನಲ್ಲಿ ಚಿತ್ರಣೆ, ಇನ್ನ ಎಚ್ಚರ ಇರುತ್ತೆ. ಎಚ್ಚರದಲ್ಲೇ ನಾನಾ ಕನಸು ಕಾಣೋದು, ಅದು ಹಾಗಿರಬೇಕು ಹೀಗಿರಬೇಕು ಅಂತ ನಾನಾ ಕಲ್ಪನೆ. ಆ ಕಲ್ಪನೆಯಲ್ಲೂ ಕೂಡ ನಮ್ಮನೆ ಹೀಗಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ ಕೂಡ ಕಂಡು ಬರುತ್ತಲ್ಲ ಕಣ್ಣು ಮುಂದೆ. ಆ ಮನೆ ಮೇಲೆ ಏನೋ ಒಂದು ಎಲ್ಲ ಅನ್ಕೊಂಡು ಇಲ್ಲಿರಲ್ಲ, ಅಲ್ಲಿ ಬೇರೆನೇ ಬರ್ತಾ ಇರುತ್ತೆ, ಅದೆಲ್ಲ ಕೂತು ಕಾಣ್ತಾ ಇರ್ತಾರೆ. ಹಾ, ಅದು ಹೇಗೆ ಬಂತು ಅಂದರೆ ಮಾನಸಿಕವಾದಂಥ ವಾಸನೆಗಳಿಂದ ಮನೆ ಆ ಕ್ಷಣದಲ್ಲಿ ತಯಾರಾಗುತ್ತೆ, ಹೊರಟೋಗುತ್ತೆ. ಇದರಲ್ಲಿ ಸುಮ್ಮನೆ ಏನೋ ಸುಳ್ಳು ಹೇಳ್ತೀರಾ? ಮನೆ ತಯಾರಾಗುತ್ತಾ? ಮನಸ್ಸಲ್ಲಿ ಏನೋ ಅಂದುಕೊಂಡುವಪ್ಪ, ಹೌದಾ? ಈಗ ಮಂತ್ರಾಲಯದಲ್ಲಿ ಯಾವುದೋ ಒಂದು ಕಟ್ಟಬೇಕು ಅಂತ ಅಂದುಕೊಳ್ಳೆ ಥಟ್ ಅಂತ ಮನಸ್ಸಲ್ಲಿ ಬಂತು, ಯಾವುದೋ ಬಿಲ್ಡಿಂಗು ಎಲ್ಲ ಸರಸರನೇ ಕಲ್ಪನೆ ಬಂತು. ಆ ಕಲ್ಪನೆ ಬಂದ ಬಿಲ್ಡಿಂಗ್ ಸತ್ಯನಾ ಅಲ್ಲವಾ ಅಂತ ಸತ್ಯ ಅಂತಾರೆ. ಶಾಶ್ವತ ಅಲ್ಲ, ಸತ್ಯ ಸಂಸ್ಕಾರದಿಂದ ತಯಾರಾಗುತ್ತೆ. ಇಷ್ಟೇ ವ್ಯತ್ಯಾಸ. ಈ ಹಗಲುಗನಸಿನಲ್ಲಿ ಧ್ಯಾನದಲ್ಲಿ ಧ್ಯಾನ ಮಾಡುವಾಗಲೂ ಕೂಡ ಮನಸ್ಸಿನಲ್ಲಿ ಕಲ್ಪನೆ ಆಗುತ್ತೆ. ದೇವರನ್ನ ಮುಂದಿಟ್ಟುಕೊಂಡು ಅಡಿಗೆ ಎಲ್ಲ ಚಿತ್ರಣೆ ಮಾಡ್ತೀವಿ. ನಾವೆಲ್ಲೋ ಅಡಿಗೆ ನೋಡಿರ್ತೀವಿ, ಮಾಡಿದ್ದೀವಿ, ನೋಡಿರ್ತೀವಿ. ಆ ನೋಡಿದ್ದೆಲ್ಲ ಮನಸ್ಸಿನಲ್ಲಿ ಒಂದು ಸಲ ಅಂದುಕೊಳ್ಳಿ ಬಿಸಿ ಬಿಸಿ ಅನ್ನ ಪ್ರತ್ಯಕ್ಷ ಮನಸ್ಸಿನಲ್ಲಿ, ಪಾತ್ರೆಗಳು ಪ್ರತ್ಯಕ್ಷ, ಅಡಿಗೆ ಮಾಡದೇನೆ ಅಡಿಗೆ ಪ್ರತ್ಯಕ್ಷ ಆಗಿಬಿಡುತ್ತೆ. ಎಲ್ಲ ಅಡಿಗೆ ದೇವರ ನೈವೇದ್ಯ ಎಲ್ಲ ಮಾಡ್ಬೋದು ಮನಸ್ಸಿನಲ್ಲಿ, ಹೌದಾ? ಹಾಗೆ ಈ ಪದಾರ್ಥಗಳೆಲ್ಲ ಎಚ್ಚರದಲ್ಲಿರುವಾಗಲೇನೆ ಧ್ಯಾನದಲ್ಲೂ ಈ ಪದಾರ್ಥಗಳು ಮನಸ್ಸಿಂದ ಕಲ್ಪನೆ ಆಗುತ್ತೆ. ಹಾಗೆ ಹಗಲುಗನಸು ನಾನಾ ರೀತಿಯಾಗಿ ಕನಸು ಕಾಣೋದು ಅಂದರೆ ಮನಸ್ಸಲ್ಲಿ ಕಲ್ಪನೆ ಮಾಡುವಾಗಲೂ ಬರುತ್ತೆ. ಈ ಸ್ವಪ್ನದಲ್ಲಿ ಬರುವ ಪದಾರ್ಥಗಳಿಗೂ ಈ ಧ್ಯಾನದಲ್ಲಿ ಮತ್ತು ಹಗಲುಗನಸಿನಲ್ಲಿ ಬರುವಂತಹ ಪದಾರ್ಥಗಳಿಗೂ ವ್ಯತ್ಯಾಸ ಏನು ಅಂತ ಹೇಳಿದರೆ ಎರಡೂ ಸಂಸ್ಕಾರದಿಂದ ಬರುವ ಪದಾರ್ಥಗಳೇ. ಆದರೆ ಈ ಎಚ್ಚರ ಕಾಲದಲ್ಲಿ ಅದರಲ್ಲೂ ಈ ಹಗಲುಗನಸಿನಲ್ಲಿ ಧ್ಯಾನದಲ್ಲಿ ಭಗವಂತ ನಮ್ಮೊಳಗೆ ನಿಂತು ನಮಗೆ ಆಲೋಚನೆ ಕೊಟ್ಟು ಆಲೋಚನೆ ಪ್ರಕಾರ ನಮ್ಮಿಂದ ಪ್ರಯತ್ನ ಮಾಡಿಸಿ ಆ ಪದಾರ್ಥಗಳ ಸೃಷ್ಟಿ ಮಾಡಿಸ್ತಾನೆ. ಅದು ತಾನೇ ಮಾಡುತ್ತಾನೆ. ಆ ಮಾಡೋದ್ರಲ್ಲಿ ನಮ್ಮ ಕಲ್ಪನೆ, ನಮ್ಮ ಪ್ರಯತ್ನ, ಹೀಗಿರಬೇಕು ಹಾಗಿರಬೇಕು ಅಂತ ಆಲೋಚನೆ ಕೊಟ್ಟು ತಾನೇ ನಿರ್ಮಾಣ ಮಾಡುತ್ತಾನೆ. ನಮ್ಮ ಮನಸ್ಸಲ್ಲಿ ಪದಾರ್ಥ ತಾನೇ ನಿರ್ಮಾಣ ಮಾಡುತ್ತಾನೆ. ಸ್ವಪ್ನದಲ್ಲಿ ಹಾಗಲ್ಲ, ನಮ್ಮೆನ್ನೇನು ಕೇಳಲ್ಲ, ನಮ್ಮ ಕರ್ಮಾನುಸಾರ ತಾನೇ ತಯಾರು ಮಾಡಿ ತೋರಿಸ್ತಾ ಬರ್ತಾನೆ. ಇದು ಎರಡು ವ್ಯತ್ಯಾಸ. ಇನ್ನೊಂದು ವ್ಯತ್ಯಾಸ ಏನು ಅಂದರೆ ನಮ್ಮ ಹಗಲುಗನಸಿನಲ್ಲಿ ನಾವು ಕಲ್ಪನೆ ಮಾಡಿದಂಥ ಪದಾರ್ಥಗಳು ಕದಲಲ್ಲ. ತಲೆಯಲ್ಲಿ ಮನೆ ಇದೆ, ಅದರಲ್ಲಿ ಮೋಟರ್ ಇದೆ, ಅದು ಎಷ್ಟು ಸ್ವಿಚ್ ಹಾಕಿದ್ರೆ ರನ್ ಆಗಲ್ಲ. ತಲೆಯಲ್ಲಿ ಮೋಟರ್ ಕಲ್ಪನೆ ಮಾಡಿಕೊಂಡು ಬೋರು ಮೋಟ್ರು ಎಲ್ಲ ಬಂತು, ರನ್ ಆಗುತ್ತ? ಆಗಲ್ಲ. ಕನಸಲ್ಲಾಗುತ್ತೆ, ಶಬ್ದವೂ ಬರುತ್ತೆ, ಗರ್ರಂತಿರುತ್ತೆ, ಧಾಮದ ಹೊಡೆದೋಗುತ್ತೆ, ಎಲ್ಲ ಆಗ್ತಾ ಇರುತ್ತೆ. ಅದು ಈ ಅಂದುಕೊಂಡಾಗ ಆಗಲ್ಲ, ಹೌದಾ? ಈ ಕಾರ್ಯಗಳ ಚಟುವಟಿಕೆ ಇಲ್ಲಿ ಆಗಲ್ಲ, ಅಲ್ಲಿ ಆಗ್ತಾ ಇರುತ್ತೆ. ಇಲ್ಲಿ ಹೇಗೆ? ಜಾಗೃತ ಕಾಲದಲ್ಲಿ ಧ್ಯಾನದಲ್ಲಿ ಮನೋರಥ ಅಂದರೆ ಹಗಲುಗನಸಿನಲ್ಲಿ ಭಗವಂತ ನಾನಾ ಪದಾರ್ಥಗಳ ಸೃಷ್ಟಿ ಕ್ಷಣಕ್ಕೆ ತಾನೇ ಮಾಡಿ ಅಲ್ಲೇ ಲಯ ಮಾಡುತ್ತಾ ಇರುತ್ತಾನೆ. ಇದು ನಮಗೆ ಗೊತ್ತಿರಲ್ಲ. ವಾಸನಾಮಯ ಸೃಷ್ಟಿ ಅಂದುಕೊಳ್ಳೆ ಸ್ವಪ್ನ ಅಂತ ಹೋಗ್ತೀವಷ್ಟೇ ಹೊರತು ಎಚ್ಚರದಲ್ಲೇ ನಡೆಯುತ್ತೆ ಅಂತ ನಮಗೆ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ನಾನಾ ರೀತಿಯಾಗಿರತಕ್ಕಂಥ ಪದಾರ್ಥಗಳು ಸೃಷ್ಟಿ ಮಾಡುತ್ತಾನಂತೆ. ಎಂಥವು ಅಂದರೆ ಶ್ರವಣ ದರ್ಶನ ಜನಿತ ಮಾನಸ ವಾಸನಾ ಮಾತ್ರ ಉಪಾದಾನ ತಾನೀ. ಈ ಸ್ವಪ್ನದಲ್ಲೂ ಅಷ್ಟೇ, ಹಗಲು ಕನಸು ಅಥವಾ ಧ್ಯಾನ ಈ ಎರಡರಲ್ಲೂ ಕೂಡ ಪದಾರ್ಥಗಳು ಮನಸ್ಸಿಗೆ ಬರ್ತಾ ಇರುತ್ತಲ್ಲ, ಸ್ವಪ್ನದಲ್ಲಿ ಕಾಣುತ್ತಾ ಇರುತ್ತಲ್ಲ, ಅದು ಎಂದಾದರೂ ಕಂಡಿದ್ರೇನೆ ಬರುತ್ತೆ ಎಂಬೋ ನಿಯಮ ಇಲ್ಲ. ಯಾರಿಗೋ ಸ್ವಪ್ನದಲ್ಲಿ ಮೊಲ ಕೋಡ್ ಇಟ್ಟುಕೊಂಡು ಹೋಗ್ತಾ ಇತ್ತು, ಮೊಲ ಸ್ವಪ್ನದಲ್ಲಿ ಹೋಗ್ತಾ ಇದೆ, ಅದಕ್ಕೆ ಕೋಡ್ ಇತ್ತು. ಸ್ವಪ್ನದಲ್ಲಿ ಬಂದ ಪದಾರ್ಥಗಳೆಲ್ಲ ಹಿಂದೆ ನೋಡಿರಲೇಬೇಕು ಅಂತ ನಿಯಮ ಇಟ್ಟುಕೊಂಡ್ರೆ ಸ್ವಪ್ನದಲ್ಲಿ ಕಂಡ ಮೊಲದ ಕೋಡು ಯಾವ ಜನ್ಮದಲ್ಲಿ ನೋಡ್ಲಿಕ್ಕೆ ಸಾಧ್ಯ? ಯಾವ ಜನ್ಮದಲ್ಲೂ ಮೊಲಕ್ಕೆ ಕೋಡೇ ಇಲ್ಲ. ಮತ್ತೆ ಹೇಗೆ ಬಂತದು ಅಂದ್ರೆ, ಒಂದು ಕಡೆ ಮೊಲ ನೋಡಿದ ಸಂಸ್ಕಾರ, ಇನ್ನೊಂದು ಕಡೆ ಕೋಡು ನೋಡಿದ ಸಂಸ್ಕಾರ, ಎರಡನ್ನೂ ದೇವ. ಇನ್ನೊಂದು ಶಬ್ದ ಸಂಸ್ಕಾರ, ಮೊಲದ ಕೋಡು ಅಂತ ಶಬ್ದ ಸಂಸ್ಕಾರ, ಮೂರು ಕೂಡಿಸಿ ಮೊಲದ ಕೋಡಿಂದ ಮೊಲ ಓಡ್ತಾ ಇರುತ್ತೆ ಸ್ವಪ್ನದಲ್ಲಿ. ಹೀಗೆ ತಯಾರು ಮಾಡುತ್ತಾನೆ. ಹಾಗೆ ಹಗಲು ಕನಸಲ್ಲೂ ಇರುತ್ತೆ. ಈಗ ಮೊಲ ಕೋಡೋನು ಬರುತ್ತಾ ಇಲ್ವಾ, ಸರ್ವ ಅಂತ ಬರ್ತಾ ಇರುತ್ತೆ. ಇದು ಶ್ರವಣ ಜನಿತ, ಅದಕ್ಕೆ ಹೇಳುತ್ತಾರೆ ಶ್ರವಣ ದರ್ಶನ ಜನಿತ. ಅದು ಕೂಡ ಶ್ರವಣ ಅಲ್ಲ, ಅನುಶ್ರವಣ ಅಂತ ಹೇಳುತ್ತಾರೆ. ಶ್ರವಣ ಅನುಶ್ರವಣ, ಕೇಳಿದ್ದು ಮತ್ತ ಮನಸ್ಸಿಗೆ ಮೆಲಕು ಬರುತ್ತೆ. ಅನುಶ್ರವಣ ದರ್ಶನ, ಇದರಿಂದ ಬಂದ ಮಾನಸ ವಾಸನಾ ಮಾತ್ರ ಉಪಾದಾನ ತಾನೆ, ಅದರಲ್ಲಿ ಸಂಸ್ಕಾರ ಮಾತ್ರ ಅದಕ್ಕೆ ಮುಡಿ ಸರಕು, ಬೇರೆ ಸರಕು ಯಾವುದೂ ಇಲ್ಲ ತಯಾರಾಗಲಿಕ್ಕೆ. ಅದೆಂಥ ಆಗ್ತು ಎಂದು ಹೇಳುತ್ತಾರೆ, ತೈಹಿ ಅದೃಶ್ಯಮಾನ ಮನೋಮಾತ್ರ ಗೋಚರಾನ್. ಹೊರಗೆ ಯಾರಿಗೂ ಕಾಣಿಸಲ್ಲ. ನಾವು ಹಗಲು ಕನಸು ಕಾಣ್ತಾ ಇದ್ರೆ ಬಿಲ್ಡಿಂಗ್ ಕಟ್ಟಿ ಮನಸ್ಸಿನಲ್ಲಿ ಅದರ ಮೇಲೆ ಕೂತಿದ್ರೆ ಯಾರಿಗಾದ್ರೂ ಕಾಣಿಸ್ತೇವ? ಇಲ್ಲ. ಅದಕ್ಕೆ ಹೇಳ್ತಾರೆ ಅದೃಶ್ಯಮಾನ ಮನೋಮಾತ್ರ ಗೋಚರಾನ್, ಮನಸ್ಸಿಗೆ ಮಾತ್ರ ತಯಾರು ಕಾಣಿಸ್ತಾ ಇರುತ್ತೆ. ಇನ್ನ ಚೆನ್ನಾಗಿ ಹೇಳ್ತಾರೆ, ದರಿದ್ರೇಣಾಪಿ ಅನಾಯಾಸೇನ ಉತ್ಪಾದಯಿತು ಶಕ್ಯಾನ್. ಈ ಕನಸಲ್ಲಿ ಹಗಲು ಕನಸಲ್ಲಿ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಏನಾದರೂ ಪೈಸೆ ಖರ್ಚಿದೆಯಾ? ಏನೂ ಇಲ್ಲ. ರಥ ಅದು ಇದು ತಯಾರು ಮಾಡಬೇಕಾದ್ರೆ ಒಂದು ಕ್ಷಣದಲ್ಲಿ ದರಿದ್ರನೂ ಕಟ್ಟಿಬಿಡ್ತಾನೆ, ಸುಲಭವಾಗಿ ಕಟ್ಟಿಬಿಡ್ತಾನೆ. ಆದರೆ ಸತ್ಯವಾದ್ದೇ ಬಿಲ್ಡಿಂಗ್ ಕಟ್ಟಿದವನು ಇರಲ್ಲಷ್ಟೇ ಹೊರಗೆ. ಆ ರೀತಿಯಾಗಿ ದರಿದ್ರನೂ ಸುಲಭವಾಗಿ ತಯಾರು ಮಾಡಲಿಕ್ಕಾಗುತ್ತೆ. ಸಮೃದ್ಧ ದೇಶದಲ್ಲಿ ಅವಕಾಶ, ರಥ ತಯಾರು ಮಾಡಿ ಮನಸ್ಸಲ್ಲಿ ಚಿಂತನೆ ಮಾಡಿದವು, ಇಲ್ಲಿ ಚಿಕ್ಕ ಸ್ಥಳದಲ್ಲಿ ರಥ ನಿಂತಿತು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ರಾಜಾದಿ ಶಾಸನ ಅಭಿಷಯ. ಇಲ್ಲಿ ಮನೆ ಕಟ್ಟಬೇಕಾದ್ರೆ ಮುನ್ಸಿಪಾಲ್ಟಿ ಪರ್ಮಿಷನ್ ಬೇಕು, ಪ್ಲಾನ್ ಅಪ್ರೂವಲ್ ಬೇಕು, ಎಲ್ಲ ಬೇಕು. ಇಷ್ಟು ಮಾಡಿ ಗೃಹ ಪ್ರವೇಶ ಮಾಡಲಿಕ್ಕೆ ಹೋದ ಕಾಲಕ್ಕೆ ನಾಲ್ಕು ಜನ ಬರ್ತಾರೆ, ಈ ಸೈಟ್ ನಮ್ಮ ಹೆಸರಲ್ಲಿತ್ತು ನಮ್ಮ ಹೆಸರಲ್ಲಿತ್ತು ಅಂತ ನಾಲ್ಕು ಜನ ಬಂದ್ಬಿಡ್ತಾರೆ ಅಲ್ವಾ. ಬೆಂಗಳೂರಲ್ಲಿ ಅದು ಫೆಸಿಲಿಟಿ ಇದೆ, ಯಾರ ಸೈಟ್ ಯಾರ ಹೆಸರಲ್ಲಾದ್ರೂ ಯಾವಾಗಾದ್ರೂ ಇರ್ಬೋದು. ಅವ್ರು ಸುಮ್ಮನೆ ಮೊದಲೇ ಬರಲ್ಲ, ಕಟ್ಟಕ್ಕೆ ಮುಂಚೆ ಬರಬೋದಲ್ಲ, ಬರಲ್ಲ ಕಟ್ಟಿದ ಮೇಲೆ ಗೃಹ ಪ್ರವೇಶ ಕಾಲಕ್ಕೆ ಬರ್ತಾರೆ, ಇದು ನಮ್ಮನೆ ಅಂತ ಹೇಳಿ. ಏನು ಮಾಡ್ತಾನೆ ಇವ, ಅವರಿಗೆಲ್ಲ ದುಡ್ಡು ಕೊಟ್ಟು ಎಲ್ಲ ಮಾಡಿ ಬರ್ತಾನೆ ಇರ್ತಾರೆ ಅವರು. ಏನೋ ನಿತ್ಯ ಅನ್ನದಾನ ಇಟ್ಕೊಂಡ್ರೆ ಹೇಗೆ ಬರ್ತಾರೋ ಹಾಗೆ ಬರ್ತಾ ಇರ್ತಾರೆ, ಎಲ್ಲ ಬರ್ತಾ ಇರ್ತಾರೆ. ಯಾಕಾದ್ರೂ ತಗೊಂಡು ಹೌದಾ ಅನುಭವ ಹಾಗೆ ಇರುತ್ತಲ್ಲರದು. ಇಲ್ಲಿ ಹಾಗಲ್ಲ, ಹೇಳ್ತಾರೆ ಮನಸ್ಸಿನಲ್ಲಿ ಕಟ್ಟಡ ಕಟ್ಟಬೇಕಾದ್ರೆ ಯಾರ ಪರ್ಮಿಷನ್ ಬೇಕಾಗಿಲ್ಲ. ಇನ್ನ ಪುನಃ ಪುನಃ ಉತ್ಪಾದಯಿತು ಶಕ್ಯ. ಏನೋ ಮನಸ್ಸಲ್ಲಿ ಕಾಣ್ತಾ ಇದೆ, ಒಂಥರ ಕಟ್ಟಡ ಕಟ್ಕೊಂಡು ಮನಸ್ಸಲ್ಲಿ ಅಲ್ಲೇ ಏರಿ ಕೂತಿದ್ದೆ, ಇದಕ್ಕಿದ್ದಾನೆ ಸ್ವಲ್ಪ ಬರ್ರಿ ಎಂದು ಕರೆದ್ರು. ಅಯ್ಯೋ ಅದು ಬಿಟ್ಟು ಬರಬೇಕೆ ಅಂತ ದುಃಖ. ಆ ಮನಸ್ಸಲ್ಲಿ ಕಟ್ಟಿದ ಕಟ್ಟಡವನ್ನು ಇಳಿದು ಬರಬೇಕಾ? ಏನು ಪರವಾಗಿಲ್ಲ, ಮತ್ತೆ ಬಂದು ಕೂತಿದ್ರೆ ಅದೇ ಬರುತ್ತೆ ಬಿಲ್ಡಿಂಗ್, ಅಲ್ಲೇ ಕೊಡ್ಬೋದು ಹೋಗಿ, ಏನು ಪರವಾಗಿಲ್ಲ, ಕ್ಷಣದಲ್ಲೇ ಬರುತ್ತೆ ಮನಸ್ಸಲ್ಲಿ, ಅಲ್ಲೇ ಕೂತಿರ್ಬೋದು. ಅಂದರೆ ಹೊರಗಿನ ಪದಾರ್ಥಗಳು ಹಾಗಲ್ಲ, ಒಳಗಿನ ಪದಾರ್ಥ ಹೀಗೆ. ಯಾಕೆ ಸುಮ್ಮನೆ ಎಲ್ಲ ಹೇಳ್ತೀರಾ? ನಮಗೇನಾದ್ರೂ ಗೊತ್ತಿಲ್ಲದ ವಿಷಯ ಇದ್ರೆ ಹೇಳಿ, ಇಲ್ಲ ಗೊತ್ತಿದ್ದೇ ಅಲ್ಲ ಸುಮ್ಮನೆ ಯಾಕೆ ಹೇಳ್ತೀರಾ ಅಂದ್ರೆ ರಹಸ್ಯ ತುಂಬಾ ಕೂತಿದೆ. ಅಲ್ಲಿ ಹೇಳ್ತಾರೆ ಅಂಥ ಇದರಲ್ಲೂ ಕೂಡ ಈ ಮನಸ್ಸಲ್ಲಿ ನಮಗೆ ಆಲೋಚನೆ ಕೊಟ್ಟು ಕಲ್ಪನೆ ಅಂದ್ರೆ ಆ ಪದಾರ್ಥಗಳ ಸೃಷ್ಟಿ ಭಗವಂತನೇ ಮಾಡುತ್ತಾನೆ, ಇದು ಚೆನ್ನಾಗಿ ತಿಳ್ಕೊಳ್ಳಿ. ಅಲ್ಲಿ ದೇವರೇ ಆಕಾರದಲ್ಲಿ ನಿಲ್ಲುತ್ತಾನಂತೆ, ದೇವತೆಗಳನ್ನ ಒಳಗಿಡುತ್ತಾನಂತೆ. ಇಟ್ಟು ತತ್ತದ ಆಕಾರೇಣ ತತ್ತನ್ನ ತತ್ರ ತತ್ರ ಸ್ಥಿತ್ವ ವಿಹತ್ತು ಮಿಚ್ಚತಿ. ಅವಾಗ ಈ ರೀತಿಯಾಗಿ ಏನದು ಅಂದ್ರೆ, ನಾವು ಸುಮ್ಮನೆ ಕೂತಿರ್ತೀವಿ, ದೇವರಿಗೆ ಸಂಕಲ್ಪ ಬರುತ್ತಂತೆ ಬಿಂಬನಿಗೆ, ಇವನು ಕೂತಿದ್ದಾನಲ್ಲ ಇವನಿಗೆ ಮನಸ್ಸಿನಲ್ಲೇ ಎಲ್ಲೋ ಕರ್ಕೊಂಡು ಹೋಗ್ಬೇಕು ಅಂತ ಭಗವಂತನಿಗೆ ಸಂಕಲ್ಪ ಬಂದ ಕೂಡಲೇ ಆ ಮನಸ್ಸು ಅಂದ್ರೆ ಯಾವ ರೂಪ, ಅನಿರುದ್ಧ ರೂಪ, ಅಲ್ಲಿಂದ ಶುರುವಾಗುತ್ತೆ ಬಿಂಬ. ಬಿಂಬನ ಮನಸ್ಸಿನ ಸ್ಥಾನದ ಅನಿರುದ್ಧ ರೂಪ ಹೇಳಿ, ಮರ್ತೋಗಿದ್ದೀರೇನು? ಸ್ವರೂಪ ದೇಹ, ಸ್ವರೂಪ ದೇಹದ ಮನಸ್ಸಿನಲ್ಲಿರುವ ಅನಿರುದ್ಧ ರೂಪ, ಅಲ್ಲಿ 24 ರೂಪಗಳು, ಅಲ್ಲಿರುವ ವಾಯುದೇವರ ರೂಪಗಳು, ಅಲ್ಲಿ ಭಗವಂತನ 24 ರೂಪಗಳು. ನಂತರ ಲಿಂಗದೇಹ, ಲಿಂಗದೇಹದ ಮನಸ್ಸಿನಲ್ಲಿ ಅನಿರುದ್ಧ ರೂಪ, ಅಲ್ಲಿ 24 ರೂಪಗಳು ಭಗವಂತನದ್ದು. ಅಲ್ಲಿ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರ ರೂಪಗಳು, ಅಲ್ಲಿ ಭಗವಂತನ 24 ರೂಪಗಳು. ಹಾಗೆ ಅನಿರುದ್ಧ ದೇಹ, ಅನಿರುದ್ಧ ದೇಹ, ಅಲ್ಲಿರುವ ಮನಸ್ಸಿನಲ್ಲಿರುವ ಅನಿರುದ್ಧನ ಭಗವಂತ, ಅಲ್ಲಿರುವ 24 ರೂಪಗಳು. ಅಲ್ಲಿ ಬ್ರಹ್ಮವಾಯು ಸರಸ್ವತಿ ಭಾರತೀಯರು, ಅಲ್ಲಿ ಸಮಸ್ತ ದೇವತೆಗಳು, ಅಲ್ಲಿ ಭಗವದ್ ರೂಪಗಳು. ಹಾಗೆ ಸ್ಥೂಲ ದೇಹ, ಅಲ್ಲಿರುವ ಮನಸ್ಸು, ಅಲ್ಲಿ ಅನಿರುದ್ಧ ರೂಪ, ಅಲ್ಲಿ 24 ರೂಪಗಳು, ಅಲ್ಲಿ ಬ್ರಹ್ಮವಾಯು ಸರಸ್ವತಿ ಭಾರತೀಯರ ರೂಪಗಳು, ಅಲ್ಲಿ ಸಕಲ ತತ್ವಾಭಿಮಾನಿಗಳ ರೂಪಗಳು. ಇಷ್ಟೆಲ್ಲ ಇದ್ದರೆ ಮನಸ್ಸಿನಿಂದ ಆಲೋಚನೆ ಬರಬೇಕಾದರೆ ಮನಸ್ಸಿನ ಅಂದರೆ ಬಿಂಬನ ಮನಸ್ಸಿನ ಸ್ಥಾನದ ಅನಿರುದ್ಧನಿಂದ ಅಲ್ಲಿರುವ 24 ರೂಪಗಳಿಂದ ಅಂಥ ರೂಪಗಳೇ ಹೊರಟು ಸ್ವರೂಪ ದೇಹದ ಮನಸ್ಸಿನಲ್ಲಿರುವ ತನ್ನ ರೂಪಗಳಿಂದ ತಾನು ಐಕ್ಯ ಆದರೆ ಅಲ್ಲಿ ದೇವರ ರೂಪಗಳು ವಾಯುದೇವರ ರೂಪಗಳು ಹೊರಟು ಲಿಂಗದೇಹದಲ್ಲಿರುವ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರ ರೂಪಗಳ ಜೊತೆಗೆ ಒಳಗೆ ಅಂದರೆ ಸ್ವರೂಪ ದೇಹದಿಂದ ಹೊರಟ ಭಗವದ್ ರೂಪಗಳು ಲಿಂಗದೇಹದಲ್ಲಿರುವ ಭಗವದ್ ರೂಪಗಳಿಗೆ ಐಕ್ಯ, ಅಲ್ಲಿರುವ ವಾಯುದೇವರ ರೂಪಗಳು ಲಿಂಗದೇಹದಲ್ಲಿರುವ ವಾಯುದೇವರ ರೂಪಗಳಿಗೆ ಐಕ್ಯ. ಹಾಗೆ ಭಗವಂತನ 24 ರೂಪಗಳ 3 ಸೆಟ್ಟು ಬ್ರಹ್ಮವಾಯು ಸರಸ್ವತಿ ಭಾರತೀಯರ ಒಳಗಿರುವ ಭಗವಂತನ ರೂಪಗಳಿಗೆ ಐಕ್ಯ. ಇಷ್ಟೆಲ್ಲ ಆದರೆ ಲಿಂಗ ದೇಹದ ಆಕ್ಟಿವೇಶನ್ ಆಯಿತು, ಅಲ್ಲಿಂದ ದೇವರ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರ ರೂಪಗಳೆಲ್ಲ ಹೊರಟು ಅನಿರುದ್ಧ ದೇಹದಲ್ಲಿರುವ ತಮ್ಮ ತಮ್ಮ ರೂಪಗಳಿಂದ ಐಕ್ಯ ಆಗಿ ಎಲ್ಲ ದೇವತೆಗಳ ಒಳಗಿರುವ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರ ರೂಪಗಳ ಜೊತೆಗೆ ಅವರವರ ರೂಪಗಳ ಐಕ್ಯ ಆದರೆ ಅಲ್ಲಿಂದ ಮತ್ತು ಆ ರೂಪಗಳೆಲ್ಲ ದುಂಬಿಗಳಂತೆ ಹೊರಟು ಸ್ಥೂಲ ದೇಹದಲ್ಲಿರುವ ಮನಸ್ಸಿನಲ್ಲಿರುವ ತಮ್ಮ ತಮ್ಮ ರೂಪಗಳಿಗೆ ಎಲ್ಲ ಐಕ್ಯ ಆದರೆ ಒಂದು ಮನಸ್ಸಿನ ಆಲೋಚನೆ ಬರುತ್ತೆ. ಇಂಥ ಮನಸ್ಸಿನ ಆಲೋಚನೆಯಲ್ಲಿರುವ ದೇವರ ದೇವತೆಗಳ ರೂಪಗಳಿಂದ ಒಂದು ಸೆಟ್ ಸಪರೇಟ್ ಆಗಿ ಹುಟ್ಟಿ ಆಲೋಚನೆಯನ್ನು ಕಂಟ್ರೋಲ್ ಮಾಡಿದರೆ ಆಲೋಚನೆ ಇರುತ್ತೆ, ಇಲ್ಲದಿದ್ದರೆ ಹೋಗಿಬಿಡುತ್ತೆ. ಇಷ್ಟು ಮನಸ್ಸಿನ ವ್ಯವಹಾರ ನಡೆಯುತ್ತಾ ಇದೆ. ನೀವಂತೂ ಸುಮ್ಮನೆ ಕೂತಿದ್ದೀರಾ, ಇನ್ನ ನೈವೇದ್ಯ ಆಗಬೇಕು, ಸ್ವಾಮಿಗಳು ಬಂದಿದ್ದಾರೆ, ಇನ್ನ ಸ್ನಾನಕ್ಕೆ ಇದ್ದಿಲ್ಲ, ಸುಮ್ಮನೆ ಕೂತಿದ್ದೀರಾ, ಯಾರೂ ಬರಲಿಲ್ಲ, ಏನು ಮಾಡ್ತೀರಾ ಮೂಲೆ ಕೂತಿರೋ ಕಾಲಕ್ಕೆ ಶುರು ಆಯಿತಪ್ಪ ಒಂದು ಧ್ಯಾನವೋ ಹಗಲು ಕನಸೋ. ಸ್ವಾಮಿ ಸಂಕಲ್ಪಕ್ಕೆ ಬರುತ್ತಂತ ನೋಡಿ, ನೀವಾಗಿ ಮಾಡಲಿಕ್ಕಿಲ್ಲ, ಇವನಿಗೆ ಹಗಲು ಕನಸು ಕೊಡಲೇಬೇಕು ಅಂದ ಕೂಡಲೇ ಶುರು ಮಾಡುತ್ತಾನೆ. ಈ ಥರ ಮನಸ್ಸಿನಿಂದ ನಾನಾ ಪದಾರ್ಥಗಳ ಸೃಷ್ಟಿ ಎಲ್ಲ ಶುರುವಾಗುತ್ತೆ. ಅವಾಗ ಹೇಳ್ತಾರೆ ಎಂಥ ಒಳ್ಳೆ ಒಳ್ಳೆ ಮಾತುಗಳನ್ನು ಹೇಳ್ತಾ ಇದ್ದಾರೆ. ತತಃ ಬಿಂಬರೂಪಿ ಹರಿಹಿ ತಾನಿ ಸಂಸ್ಕಾರಾಣಿ ಸ್ವಸ್ವರೂಪಾಣಿ ಹೇಳ್ತಾರೆ, ಸಂಸ್ಕಾರಾಖ್ಯಾನಿ ಸ್ವಸ್ವರೂಪಾಣಿ ಉಪಾದಾನಿ ಕೃತ್ಯ. ನೋಡಿ, ನಮ್ಮ ಈ ಹಗಲು ಕನಸಿನಲ್ಲಿ ಒಂದು ಪದಾರ್ಥ ತಯಾರಾಗಬೇಕು, ವಾಸನಾಮಯವಾದ ಪದಾರ್ಥ ತಯಾರಾಗಬೇಕಾದರೆ ವಾಸನೆಗಳಿರಬೇಕು, ಸಂಸ್ಕಾರಗಳಿರಬೇಕು, ಕಾಲ ಅದೃಷ್ಟ ಇರಬೇಕು. ಅಂದರೆ ಕಾಲ ಅದೃಷ್ಟ ನಿಯಮನ ಮಾಡಿಕೊಂಡು ನಮ್ಮ ಸ್ವಭಾವವನ್ನು ಏನು ಆಧಾರ ಮಾಡಿಕೊಂಡು ದೇವ ಆ ಸಂಸ್ಕಾರಗಳಿಂದ ನಮ್ಮ ಹಗಲ ಕನಸಿನಲ್ಲಿ ಪದಾರ್ಥಗಳ ನಿರ್ಮಾಣ ಮಾಡುತ್ತಾನೆ ಅಂದರು. ಅಲ್ಲ ಸ್ವಲ್ಪ ನೋಡಿ ಅಂತಾರೆ, ಅದಕ್ಕೆ ಚೂರು ಆಳ ಇಳಿಬೇಕು. ಹೌದಾ ಹೇಳ್ತಾರೆ ನೋಡಿ, ದಡದಲ್ಲೇ ಕೂತು ಸ್ನಾನ ಮಾಡಿದರೆ ಎಷ್ಟೊತ್ತು ತಂಬಿಗಿಂದ ಹಾಕೋಬೇಕು, ಸ್ನಾನದ ರುಚಿ ಗೊತ್ತಾಗಲ್ಲ. ಚೂರು ಧೈರ್ಯ ಮಾಡಿ ಒಳಗಿಳಿದು ಬಿಟ್ರೆ ಮುಳುಗಿ ಸ್ನಾನ ಮಾಡೋದ್ರಲ್ಲಿ ಆನಂದ ಬೇರೆ, ತಂಬಿಗೆಯಲ್ಲಿ ಹಾಕೊಂಬೋದ್ರಲ್ಲಿ ಬೇರೆ. ಹೌದಂತ ನಮ್ಮ ಏನಂತೀರಾ, ಚೂರು ಮುಳುಗಿದರೆ ಆನಂದ ಬೇರೆ, ತಂಬಿಗೆಯಲ್ಲಿ ಹಾಕೊಂಡ್ರೆ ಬೇರೆ. ಎಷ್ಟೊತ್ತು ಹಾಕ್ಕೊಂಡು ಸ್ನಾನ ಮಾಡಿದ ರುಚಿಯೇ ಬರಲ್ಲ. ಅನುಸಂಧಾನ ಮಾಡಬೇಕಷ್ಟೇ ಸ್ನಾನ ಮುಗೀತು ಅಂತ. ಒಂದು ಕಡೆ ಹಾಕ್ಕೊಂಡ್ರೆ ಒಂದು ಕಡೆ ಮೈಲಿಗೆ ಹಾಗೆ ಇರುತ್ತೆ, ಇಲ್ಲಿ ಹಾಕ್ಕೊಂಡಿದ್ದು ಮೈಲಿಗೆ ಹಾಗೆ ಇರುತ್ತೆ. ಎಲ್ಲ ಒಮ್ಮೆಲೆ ನೀರು ಹಾಕ್ಕೊಳ್ಳಿಕ್ಕೆ ಆಗಲ್ಲ. ನಮ್ಮ ಮನಸ್ಸಿಗೆ ಮೈಲಿಗೆ ಅಂತ ಏನು ಗೊತ್ತಿಲ್ಲ, ಮಡಿ ಅಂದ್ರೆ ಗೊತ್ತಿಲ್ಲ, ಮೈಲಿಗೆ ಅಂತ ಗೊತ್ತಿರುತ್ತೆ. ಏನದು, ಇಲ್ಲಿ ಹಾಕ್ಕೊಂಡ್ರೆ ನೀರು ಇದು ಮೈಲಿಗೆ, ಇಲ್ಲಿ ಹಾಕ್ಕೊಂಡಾಗ ಇದು ಮೈಲಿಗೆ ಆಯ್ತು ಅಂತ. ಒಟ್ಟಾರೆ ಮೈಲಿಗೆ ಬಿಡೋದೇ ಇಲ್ಲ ನಮ್ಮನ್ನ. ಅದಕ್ಕೆ ಈ ಕೊಡದಿಂದಲೇ ನೀರು ಹಾಕ್ಕೊಂತೀವಿ ನಾವು. ಕೊಡದಲ್ಲಿ ನೀರೇನೋ ಮಡಿಯಾಗಿದೆ, ನಾವು ಮೈಲಿಗಳಿದ್ದೀವಿ. ನಾವು ಮಡಿಯೂ ಆಗೋದು ಹೇಗೆ ಅಂದ್ರೆ, ಆ ಕೊಡದಲ್ಲಿ ನೀರು ಮಡಿಯಿದೆ, ನಾವು ಮೈಲಿಗೆ ಮುಟ್ಟಿದ್ರೆ ಆ ನೀರು ಕೊಡ ಮೈಲಿಗೆ ನೀರೇ ಆಯಿತು. ಅದು ಹಾಕ್ಕೊಂಡ್ರೆ ನಾವು ಮೈಲಿಗೆಯಲ್ಲೇ ಉಳಿದವು, ಮತ್ತ ಕೊಡ ಬೋರ್ ಕಡಗೋ ಬಾವಿಯಲ್ಲೋ ಇಟ್ಟು ಅಲ್ಲಿ ನೀರು ಮಡಿಯಾಯಿತು, ನಾವು ಮೈಲಿಗೆಯಲ್ಲೇ ಇದ್ವು, ಮುಟ್ಟಿದ್ರೆ ಮತ್ತೂ ಮೈಲಿಗೆ ಆಯಿತು. ಎಷ್ಟು ಸಲ ಹಾಕ್ಕೊಂಡ್ರೂ ನಾವು ಮೈಲಿಗೆ ಅಲ್ವಾ, ಮಡಿ ಯಾವಾಗಾದ್ರೂ ನಾವು ಅಲ್ಲೇನ್ರಿ. ಮಡಿ ಕಾನ್ಸೆಪ್ಟ್ ಅಷ್ಟೇ ಅಲ್ಲ, ಕೆಲವರಿಗೆ 5 ಕೊಡ ಹಾಕ್ಕೊಂಡ್ರೆ ಮಡಿ, ಕೆಲವರಿಗೆ 10 ಕೊಡ ಹಾಕ್ಕೊಂಡ್ರೆ ಮಡಿ, ಅದೊಂದು ಹುಚ್ಚು ಅಂತ. ಶುದ್ಧ ಮೈಲಿಗೆಯಲ್ಲೇ ಒಳಕ್ಕೆ ಹೋಗೋರು, ಮಡಿ ಆಗೋದೇ ಇಲ್ಲ. ಮಡಿ ಯಾವಾಗ ಆಗೋರು ಅಂದ್ರೆ, ಅಲ್ಲಿಯೂ ಸ್ವಾಮಿ ಸ್ಮರಣೆ ಮಾಡಿ, ನೀರಿನಲ್ಲಿರುವ ಭಗವಂತನ ಸ್ಮರಣೆ ಮಾಡಿ, ನಮ್ಮ ಶರೀರದ ಆಕೃತಿಯಲ್ಲಿರುವ ಭಗವಂತನ ಸ್ಮರಣೆ ಮಾಡಿ, ಆ ಎರಡು ರೂಪಗಳಿಗೆ ಐಕ್ಯ ತಿಳಿದರೆ ಮಡಿ. ಇಲ್ಲದಿದ್ದರೆ ಮಡಿ ಮಡಿ ಅಂತ ಮಡಿಯೋ ಪರಿಗೆ ಅಂತ ಮಡಿ ಇರುತ್ತಷ್ಟೇ ಹೊರತು ಮಡಿ ಬರಲಿಲ್ಲ. ಹೌದಾ, ಅದಕ್ಕೆ ಅದು ಹೇಳ್ತಾ ಇದ್ದಾರೆ. ಬಿಂಬರೂಪಿ ಹರಿ ಏನು ಮಾಡುತ್ತಾನೆ ಅಂದರೆ, ಸಂಸ್ಕಾರವನ್ನ ಇಟ್ಟುಕೊಂಡು ಪದಾರ್ಥ ತಯಾರು ಮಾಡೋದಲ್ಲ. ಸಂಸ್ಕಾರ ಹೌದು, ಸಂಸ್ಕಾರದೊಳಗೆ ಸಂಸ್ಕಾರ ಅಂತ ಕರೆಸಿಕೊಂಡ ತನ್ನ ರೂಪಗಳಿರುತ್ತೆ. ಕಾಲದಲ್ಲಿ ಕಾಲ ಅಂತ ಕರೆಸಿಕೊಂಡ ರೂಪಗಳು, ಅದೃಷ್ಟದಲ್ಲಿ ಅದೃಷ್ಟ ಅಂತ ಕರೆಸಿಕೊಂಡ ರೂಪಗಳು, ತನ್ನ ರೂಪಗಳಿಂದಲೇನೆ ಇವೆಲ್ಲವನ್ನ ತೆಗೆದು ಅದನ್ನು ತಯಾರು ಮಾಡುತ್ತಾನೆ. ಆ ಪದಾರ್ಥಗಳು ತಯಾರು ಮಾಡಿದರೆ ಅಲ್ಲೂ ತನ್ನ ರೂಪವೇ ನಿಂತಿರುತ್ತೆ. ಆ ಪದಾರ್ಥಗಳು ಏನೇನಿರುತ್ತೆ ಆ ಆಕಾರದಲ್ಲಿ ಬರುತ್ತೆ. ಹೇಗೆ ತಯಾರು ಮಾಡಿಸ್ತಾನೆ? ಎಚ್ಚರದಲ್ಲಿ ಬರುವ ಹಗಲಿಗನಸಿನಲ್ಲಿ ಧ್ಯಾನದಲ್ಲಿ ಭಗವಂತ ಹೇಗೆ ತಯಾರು ಮಾಡಿಸ್ತಾನೆ ಅಂದ್ರೆ ಹೇಳ್ತಾ ಇದ್ದಾರೆ, ಜೀವ ಪ್ರಯತ್ನಾಭಿಷ್ಠಿತೈ ಸ್ವಪ್ರಯತ್ನೈರೇವ. ಜೀವನ ಪ್ರಯತ್ನದಲ್ಲಿ ತಾನು ತನ್ನ ಪ್ರಯತ್ನವನ್ನ ಇಟ್ಟು ತನ್ನ ಪ್ರಯತ್ನದ ಮೂಲಕ ಜೀವನ ಪ್ರಯತ್ನ ಮಾಡಿಸ್ತಾನಂತೆ. ಶಬ್ದಗಳು ಬಹಳ ಚೆನ್ನಾಗಿರುತ್ತೆ. ನಮ್ಮ ಪ್ರಯತ್ನ ನಮ್ಮ ಪ್ರಯತ್ನ ಅಂತ ಹೇಳ್ತೀವಲ್ಲ, ಝಾಡಿಸಿ ಕೊಡ್ತಾರೆ ಏನಿಲ್ಲಿ. ಜೀವ ಪ್ರಯತ್ನ ಅಧಿಷ್ಠಿತೈ ಸ್ವಪ್ರಯತ್ನೈರೇವಾ. ಯಾಕಿಷ್ಟು ಒದ್ದಾಡ್ತೀರಾ, ಏನೋ ಹೇಳಲಿಕ್ಕೆ ಹೇಳ್ತೀರಾ ಮತ್ತು ಒದ್ದಾಡ್ತೀರಾ ಮುಸಿದು ಹಾಕ್ತೀರಾ ಅಂದ್ರೆ ಏನೂ ಇಲ್ಲ, ಎಲ್ಲ ದೇವರೇ ಮಾಡಿಸ್ತಾನೆ. ಈ ಪ್ರಯತ್ನವನ್ನು ನಾವೇ ಮಾಡ್ಕೋಬೇಕು, ದೇವ್ರು ಮಾಡಿಸಿದ್ದಲ್ಲ ನಾವೇ ಮಾಡೋದು ಅಂತಿರುತ್ತಲ್ಲ, ಅದು ದೆವ್ವ ಬಿಡಬೇಕು ಅಂತ ಹೋಗ್ತಾನೆ. ಬಹಳ ಜನ ಕೂತಿರುತ್ತೆ, ಈ ಪ್ರಯತ್ನ ನಾವೇ ಮಾಡಬೇಕ್ರಿ, ಅದು ಕೂಡ ದೇವರೇ ಮಾಡಿಸಿದ್ರೆ ಇನ್ನ ನಾವೇ ಆಗ್ತೇವೆ, ನಮ್ಮ ಪ್ರಯತ್ನ ಅಂತ ಹೆಸರಾಗದಕ್ಕೆ ನೋಡಿ ಅಲ್ಮ ಹೇಳ್ತಾರೆ. ಜೀವನ ಪ್ರಯತ್ನ ಇದೆ, ಒಳಗೆ ದೇವರು ಮಾಡಿಸಿದರೆ ಪ್ರಯತ್ನ ನಡೆಯುತ್ತೆ, ಇಲ್ಲದಿಲ್ಲ. ಅದಕ್ಕೆ ಪುರುಷ ಪ್ರಯತ್ನ ಅಂತ ಹೆಸರು. ಪುರುಷನಾಮಕ ಭಗವಂತ ನಮ್ಮಲ್ಲಿ ನಿಂತು ನಮ್ಮ ಮೂಲಕ ಮಾಡಿಸುವ ಪ್ರಯತ್ನಕ್ಕೆ ಪುರುಷ ಪ್ರಯತ್ನ ಅಂತ ಹೆಸರು. ಇಲ್ಲರಿ, ದೇವರು ಮಾಡಿಸಲ್ಲ ಪ್ರಯತ್ನ, ನಾನೇ ಮಾಡ್ತೀನಿ. ಏನು ಕೈ ಕಾಲು ಮೊದಲಿಸೋದು ಎಲ್ಲ ಮಾಡೋದು ನಾನೇ ಮಾಡೋದು ದೇವರಲ್ಲ ಅಂದರೆ, ಸ್ವಲ್ಪ ಬುದ್ಧಿ ಇದ್ದು ಮಾತಾಡು ಅಂತ ದಾಸರ ಹೇಳ್ತಾರೆ. ನಿನ್ನ ಹಣೆ ಬರ ಎಷ್ಟು ಗೊತ್ತಾ, ಕುದುರೆ ಬಾಲದ ಕೊನೆ ಕೂದಲ, ಸಣ್ಣ ಜೀವ ಒಳಗೆ ಕೂತ್ಕೊಂಡಿದ್ದೀಯ, ಈ ಶರೀರದ ಕೂದಲನ್ನು ಎತ್ತಲಿಕ್ಕೆ ಆಗಲ್ಲ ನಿನಗೆ ಈ ಶರೀರ, ದೊಡ್ಡ ಶರೀರವನ್ನ ಅದು ಸೆಂಟರ್ ಫ್ಲೋರ್ ಅಲ್ಲಿ ಇಲ್ಲಿ ಕೂತ್ಕೊಂಡು ಕದಲಿಸ್ಲಿಕ್ಕೆ ಆಗತ್ತಾ ನಿನಗೆ? ಬುದ್ಧಿಯಿಂದ ಮಾತಾಡ್ತಾ ಇದೀಯ. ಪಚನ, ಭಕ್ಷಣ, ಗಮನ, ಭೋಜನ, ಮೈಥುನ, ಹೌದಾ, ಚಲನ, ಅಚಲನ, ಪ್ರಯತ್ನವು ಸಾಧ್ಯವೇ ಜನಕ್ಕೆ? ಸಾಧ್ಯ ಆಗತ್ತೇನಪ್ಪ? ಮೈ ಮೇಲೆ ಎಚ್ಚರ ಇಟ್ಕೊಂಡು ಮಾತಾಡ್ತಾ ಇದ್ದೀರಾ? ನಿಮ್ ಪ್ರಯತ್ನ ನೀವೇ ಮಾಡಿಬಿಡುತ್ತೀರಿ ಅಂತ. ದೇವ ಮಾಡಿಸ್ತಾನೆ, ಇಲ್ಲದಿದ್ರೆ ಇಲ್ಲ. ಜೀವನಕ್ಕೆ ಪ್ರಯತ್ನವೇ ಇಲ್ಲ ಅಂತ ಹೇಳಿಲ್ಲ. ಆ ಪ್ರಯತ್ನ ದೇವರು ಮಾಡಿಸಿದ್ರೆ ಆಗತ್ತೆ ಎಂಬುದು ಬರ್ತಾ ಇದೆ. ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇಂಥ ಜೀವ ಪ್ರಯತ್ನದಲ್ಲಿ ತನ್ನ ಪ್ರಯತ್ನವನ್ನಿಟ್ಟು ಎಲ್ಲ ವಿಶೇಷವಾಗಿ ಸೃಜತಿ, ನಾನಾ ಆಕಾರಗಳು ಸೃಷ್ಟಿ ಮಾಡ್ತಾನಂತೆ. ಹೇಗೆ? ಕರಿತುರಗಾದಿ ಪಶ್ವಾಕಾರಾಣಿ, ಆ ಹಗಲುಗನಸಿನಲ್ಲೇ ಆನೆ, ಕುದುರೆ ಮೊದಲಾದ ಪಶುಗಳು ಬರ್ತಾ ಇರುತ್ತೆ, ಹೌದಾ? ಅಂದರೆ ಆ ಆಕಾರದಲ್ಲಿ ಭಗವಂತನೇ ಬರ್ತಾ ಇರ್ತಾನೆ, ಆ ಸಂಸ್ಕಾರಗಳನ್ನು ಹೊತ್ತುಕೊಂಡು. ಕನಸು ಸ್ವಪ್ನದಲ್ಲೂ ಅಷ್ಟೇ, ಸಂಸ್ಕಾರದಿಂದ ತಯಾರಾದ ಪದಾರ್ಥಗಳೇ ಸ್ವಪ್ನದಲ್ಲಿ ಕಾಣಿಸೋದು. ಆದರೆ ಅದನ್ನು ಹೊತ್ತುಕೊಂಡು ನಡ್ಕೊಂಡು ಅದನ್ನು ನಡೆಸಿ ಕರ್ಕೊಂಡು ಬರೋದು ಯಾರು? ಶ್ರೀಹರಿಯೇ ಆಕಾರದಲ್ಲಿದ್ದು ಅದನ್ನು ಹೊತ್ತುಕೊಂಡು ಕರ್ಕೊಂಡು ಬರ್ತಾನೆ. ಕನಸಲ್ಲಿ ಮಕ್ಕಳು ಬರ್ತಾರೆ, ಹೆಂಡತಿ ಬರ್ತಾಳೆ, ಗಂಡ ಬರ್ತಾರೆ, ಎಲ್ಲ ಬರ್ತಾರೆ, ಜಗಳಾಡ್ತಾರೆ, ಮಾತಾಡ್ತಾರೆ, ಎಲ್ಲ ಮಾಡ್ತಾರೆ. ಆ ಆಚೆ ಆಪೋಸಿಟ್ ಪಾರ್ಟಿ ಯಾರು? ಸ್ವಾಮಿಯೇ ಅಲ್ವಾ? ಆ ಆಕಾರದಲ್ಲಿದ್ದು ತಮ್ಮ ಸರಿ ಮಾತಾಡಿಸಿ ಎಲ್ಲ ಮಾಡಿದ್ದು ಸ್ವಾಮಿಯೇ. ಆಯಾ ಆಕಾರಗಳೆಲ್ಲ ಹೇಳ್ತಾರೆ, ಒಂದ ಎರಡ, ಇದು ಹೊರಗು ಹೌದು, ಹೊರಗು ಒಳಗು ಹೌದು. ಹೊರಗು ಕೂಡ ನಾನಾ ಪಶುಗಳು ಬರ್ತಾ ಇವೆ, ಅದರ ಆಕಾರದಲ್ಲಿ ಸ್ವಾಮಿ ಇಲ್ಲದಿದ್ದರೆ ಅದು ನಡೀಲಿಕ್ಕಾಗತ್ತಾ? ಯಾಕೆ? ಬ್ರಹ್ಮ ಮೊದಲುಕೊಂಡು ಸ್ತಂಭ ಪರ್ಯಂತ ಎಲ್ಲ ಜೀವರಾಶಿಗಳು ಪರಮಾಣು. ನಮಗೆ ಈ ಶರೀರೇ ಹೊರಿಲಿಕ್ಕಾಗಲ್ಲ ಅಂದರೆ ಆನೆ ಶರೀರ ಹೊರಿಲಿಕ್ಕಾಗುತ್ತಾ? ಒಳಗಿರೋ ಜೀವಕ್ಕೆ ಸ್ವಾಮಿಯೇ ಅಲ್ಲ, ಅಷ್ಟು ದೊಡ್ಡ ಆಕಾರದಿಂದ ಅದರ ಸುತ್ತು ಇದ್ದು ಆ ಆನೆ ಶರೀರ ಹೊತ್ತು ತಿರುಗ್ತಾ ಇದ್ದಾನೆ. ಅವನಿಗೇನು ಕರ್ಮ? ಅದರ ಹೊತ್ತು ತಿರುಗಬೇಕಾದ್ರೆ ಆ ಜೀವಿಗೆ ತಕ್ಕಂತೆ ಹೋಗ್ತಾ ಇರ್ತಾನೆ. ಹೇಳ್ತಾರೆ, ಕರಿತುರಗಾದಿ ಪಶ್ವಾಕಾರಾಣಿ, ನಾವು ಹೊರಗೆ ನೋಡಿದ ಕೂಡಲೇ ಆಯಾ ನಾನಾ ಪ್ರಾಣಿಗಳು ಹೋಗ್ತಾ ಇದ್ರೆ ಅದು ಹೋಗ್ತಾ ಇದೆ ಎಂಬ ನೋಟ ಎಷ್ಟು ಕಾಲ ನೋಡೋದು? ಆ ನೋಟ ಎಲಿಮೆಂಟರಿ ನೋಟ ಯಾವಾಗೂ ಇದ್ದದ್ದೆ. ಆದರೆ ಎಲ್ಲ ಪಶುಗಳು ಪಕ್ಷಿಗಳು ಹೋಗ್ತಾ ಇದ್ರೆ ಆಯಾ ಆಕಾರದಲ್ಲಿ ಸ್ವಾಮಿ ಅವುಗಳನ್ನು ಕರಕೊಂಡು ಹೋಗ್ತಾ ಇದ್ದಾನೆ ಎಂಬ ಎಚ್ಚರ ಬರಬೇಕು. ಆವಾಗ ರುಚಿಯೇ ಬೇರೆ ಆಗುತ್ತೆ. ನಾವು ಅಂದರೆ ಆ ನೋಡುವ ನೋಟ ಬದಲಾದರೆ ನಮ್ಮಲ್ಲಿ ನಮಗೆ ಆನಂದವೇ ಬೇರೆ ಆಗುತ್ತೆ. ಅದನ್ನು ಹೇಳ್ತಾ ಇದ್ದಾರೆ. ಸಿಂಹ ವ್ಯಾಘ್ರಾದಿ ಮೃಗಾಕಾರಾಣಿ, ಸಿಂಹ ವ್ಯಾಘ್ರ ಮೊದಲಾದ ನಾನಾ ಮೃಗಗಳ ಆಕಾರದಲ್ಲಿ ಭಗವಂತನೇ ಸಂಸ್ಕಾರವನ್ನ ಆ ರೂಪ ಕೊಟ್ಟು ಆ ರೂಪದ ಸುತ್ತು ತಾನೇ ಇದ್ದು ಕರಕೊಂಡು ಹೋಗ್ತಾ ಬರ್ತಾನೆ. ಹಾಗೆ ಮಯೂರ ಕೀರಾದಿ ವಿಹದಾಕಾರಾಣಿ, ನಾನಾ ಪಕ್ಷಿಗಳ ಆಕಾರ. ಹಾಗೆ ಮೀನು ಮೊದಲಾದ ಜಲಚರ ಪ್ರಾಣಿಗಳ ಆಕಾರ, ಸರ್ಪ ಕ್ರಿಮಿ ಕೀಟ ಮೊದಲಾದ ಆಕಾರ, ಇನ್ನ ಗಂಗಾ ಯಮುನಾ ಮೊದಲಾದ ನದಿಗಳ ಆಕಾರದಲ್ಲೂ ದೇವರೇ, ಉದ್ಯಾನ ಮತ್ತು ನಾನಾ ಅರಣ್ಯ, ಅಲ್ಲಿರತಕ್ಕಂಥ ವಿಶೇಷವಾದ ಆಮ್ರ ಅಂದರೆ ಹುಣಸೆ ಹಲಸು ಮಾವು ಮೊದಲಾದ ವೃಕ್ಷಗಳಿದ್ದರೆ ಆಕಾರದಲ್ಲೂ ಭಗವಂತ, ಸರ್ಪ ಚೇಳು ಮೊದಲಾದ ಆಕಾರ, ಹೆಣ್ಣು ಗಂಡು ಮೊದಲಾದ ಮನುಷ್ಯರ ಆಕಾರ, ಅಲ್ಲಿರ್ತಕ್ಕಂಥ ಬಂಗಾರ ಬೆಳ್ಳಿ ನಾನಾ ಲೋಹದ ಆಕಾರ, ಆ ಬಂಗಾರ ಬೆಳ್ಳಿಗಳಿಂದ ತಯಾರಾದ ನಾನಾ ನಿಮ್ಮ ಕೊರಳಲ್ಲಿವೆ ಎಲ್ಲ ಎಲ್ಲ ಕಡೆ ಆಭರಣಗಳು ಎಲ್ಲ ಕಡೆ ಹಾಕ್ಕೊಂಡು ಹೋಗ್ತಾರೆ. ಆಕಾರದಲ್ಲಿ ಸ್ವಾಮಿ ಇಲ್ಲದಿದ್ದರೆ ಎಲ್ಲ ಪುಡಿ ಪುಡಿಯಾಗಿ ಉದುರಿ ಬೀಳುತ್ತೆ. ಅದನ್ನು ಹೇಳ್ತಾ ಇದ್ದಾರೆ, ಕಟಕ ಮುಕುಟಾದಿ ಆಭರಣಾಕಾರಾಣಿ. ಇಷ್ಟೆಲ್ಲ ಆಯಿತು, ಮನೆಗೆ ಹೆಜ್ಜೆ ಹಾಕಿದ ಕೂಡಲೇ ಅಕ್ಕಿ ಬೇಳಿ ಎಲ್ಲ ಆ ಆಕಾರದಲ್ಲೂ ಸ್ವಾಮಿಯೇ. ಆ ಅಕ್ಕಿ ಆಕಾರದಲ್ಲಿ ದೇವರಿಲ್ಲದಿದ್ದರೆ ಅಕ್ಕಿ ಪುಡಿ ಪುಡಿಯಾಗಿ ಉದುರೋಗುತ್ತೆ, ಹೌದಾ? ಅಕ್ಕಿ ಇಟ್ಟಿರ್ತೀವಿ, ಸ್ವಲ್ಪ ನೋಡಿದ ಕಾಲಕ್ಕೆ ಬುಡದಲ್ಲೆಲ್ಲ ಪುಡಿ 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 ಆಗಿರುತ್ತೆ. ನಾವು ಒಂದಕ್ಕೊಂದಿದಾಗಿ ಪುಡಿ ಆಗಿತ್ತು, ಇಲ್ಲ ಮಿಕ್ಕ ಅಕ್ಕಿ ಕಾಳಲ್ಲಿ ಚೆನ್ನಾಗಿರೋದನ್ನು ಅದು ಮಾತ್ರ ಪುಡಿ ಆಗೋದೇನು ಅಂದರೆ ಅವನ ಸಂಕಲ್ಪದಲ್ಲಿ ಇಷ್ಟು ಅಕ್ಕಿಯಲ್ಲಿ ಈ ಕಾಳಲ್ಲಿರುವ ತನ್ನ ರೂಪ ತಾನು ತೆಕ್ಕೊಂಡ್ರೆ ಇಂಥ ಕಾಲಕ್ಕೆ ಅದು ಪುಡಿಯಾಗಿ ಬೀಳಬೇಕು, ಅದು ಅವನ ಸಂಕಲ್ಪ. ಅದು ನಮ್ಗೆ ಗೊತ್ತಿಲ್ಲ, ನಾವು ಪುಡಿ ಮಾಡಿದ್ವು ಅದು ಪುಡಿ ಆಯಿತು ಅಂತ ಏನೂ ಇಲ್ಲ. ಅವನೇ ಅದನ್ನು ಪುಡಿ ಮಾಡುತ್ತಾನೆ. ತನ್ನ ರೂಪ ಇಟ್ಟರೆ, ತನ್ನ ರೂಪ ಇಟ್ಟಿದ್ದ ಅದು ಇಂಗಿನ ತುಂಡಾದರೂ ಪುಡಿಯಾಗಲ್ಲ, ಹೊಡೆದು ಹೊಡೆದು ಸಾಕಾಗಿರುತ್ತೆ. ಅವ ತೆಕ್ಕೊಂಡ ಡಬ್ಬದಲ್ಲಿರೋ ಕಾಲಕ್ಕೆ ಪುಡಿಯಾಗಿ ಕೂತಿರುತ್ತೆ. ಅವನ ಸ್ವರೂಪ ಉಪಸಂಹಾರ ಆಗಬೇಕಷ್ಟೇ, ಅದನ್ನು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಾನಾ ಅನ್ನ ಪರಮಾನ್ನಾದಿ ಭೋಜ್ಯ ಆಕಾರಗಳಲ್ಲಿ ತಾಂಬೂಲ ಗಂಧ ಮೊದಲಾದ ಭೋಗದ್ರವ್ಯಗಳ ಆಕಾರದಲ್ಲಿ, ಹಾಗೆ ನಾನಾ ಬಟ್ಟೆಗಳ ಆಕಾರದಲ್ಲಿ, ಹಾಗೆ ನಾನಾ ಗ್ರಾಮಗಳು ಪುರಗಳ ಆಕಾರದಲ್ಲಿ ಇಲ್ಲಿ ಭದ್ರಸೇನ ರಾಜಸೇನ ಮೊದಲಾದಂಥ ರಾಜರು ಅಮಾತ್ಯರು, ನಮಗೆ MLAಗಳು MPಗಳು, ಅಲ್ಲಿ ರಾಜರು ಅಮಾತ್ಯರು ಅಂದರೆ ಮಂತ್ರಿಗಳು ಇರ್ತಾ ಇದ್ರು. ಇವಾಗ ಎಲ್ಲಿ ಕಾಣಿಸ್ಬೇಕಪ್ಪ ಅಂದರೆ MLA MP CM PM ಎಲ್ಲ ಬರ್ತಾರಲ್ಲ, ಆಕಾರದಲ್ಲಿ ಸ್ವಾಮಿ ಇದ್ದಾನೆ, ಎಲ್ಲರನ್ನೂ ಸೃಷ್ಟಿ ಮಾಡುತ್ತಾ ಇದ್ದಾನೆ. ಅವರ ಆಕಾರದಲ್ಲಿ ಭಗವಂತ ಇದ್ದಾನೆ ಅಂತ ನೋಡಬೇಕು. ಆಕಾರದಲ್ಲಿ ಕೃಷ್ಣ ಬೇಡ ರಾಮ ಬೇಡ, ಅಕ್ಕಿ ಆಕಾರದಲ್ಲಿ ದೇವ, ಬಂಗಾರದ ಆಕಾರದಲ್ಲಿ ದೇವ ಅಷ್ಟೇ, ಮೈಕಾಕಾರದಲ್ಲಿ ದೇವ ಇದ್ದಾನೆ ಮತ್ತು ರಾಮ ಯಾಕಿದ್ದ ಈ ಆಕಾರದಲ್ಲೇ ಇದ್ದಾನೆ ಸ್ವಾಮಿ ಇದ್ದಾನೆ. ಇದೇ ಆಕಾರದಲ್ಲಿ ದೇವರಿದ್ರೆ ಮೈಕಿಳಿತಿಂದ ಹೋಗ್ಬಿಡುತ್ತದೆ, ಬರ್ತಾ ಇದೆ ನನಗೆ. ನಿಮ್ಮ ಆಕಾರದಲ್ಲಿ ದೇವರಿದ್ದ ಕಾರಕ್ಕೆ ಮೈಕಾಕಾರದಲ್ಲಿ ದೇವರು ಬರಲ್ವಾ? ಮತ್ತು ವಿರಾಟ್ ರೂಪ ಅಂತ ಅಲ್ಲಿಗೆ ಹೋಗ್ಬೇಡಿ, ನಿಮ್ಮ ಆಕಾರದಲ್ಲೇ ದೇವರಿದ್ದಾರೆ, ನಿಮ್ಮ ಬ್ಯಾಗಿನ ಆಕಾರದಲ್ಲೇ ದೇವರಿದ್ದಾರೆ, ಈ ಆಕಾರದಲ್ಲೂ ದೇವರಿದ್ದಾರೆ. ತತ್ತದಾಕಾರ ತನ್ನಾಮ ಅಂತ ಅದು ಹೆಸರು. ಆ ರೀತಿಯಾಗಿ ಭಗವಂತ ಇನ್ನೂ ಹೇಳುತ್ತಾರೆ, ರಥ ಚತುರಂಗ ಬಲಾದಿ ನಾನಾ ವಿಶೇಷವಾದ ಆಕಾರಗಳು. ಸ್ವಲ್ಪ ಅಗ್ನಿಹೋತ್ರ ಮೊದಲಾದ ನಾನಾ ಏನು ನಡೀತಾ ಇರುತ್ತೆ ಮಂಗಳ ಕಾರ್ಯ, ಆ ಆಕಾರದಲ್ಲಿ ಭಗವಂತ ಇರುತ್ತಾನೆ ಅಲ್ಲಿ ಮಾತ್ರ ನಮಗೆ ಗೊತ್ತು. ಹೇಳುತ್ತಾರೆ, ಗೋಹನನಾದಿ ಪಾಪಾಕಾರಾಣಿ, ಅದನ್ನು ಭಗವಂತ ಅಲ್ಲೂ ಅವನೇದು ಮಾಡಿಸೋದು ಅವರ ಕರ್ಮಾನುಸಾರ. ಇನ್ನ ಭೂ ಸ್ವರ್ಗ ನರಕಾದಿ ಲೋಕಾಕಾರಾಣಿ, ಭೂಮಿ ಸ್ವರ್ಗ ನರಕ ಮೊದಲಾದ ಲೋಕಗಳ ಆಕಾರದಲ್ಲಿ. ಇನ್ನ ಕಿಂಬಹುನ ಅದು ಇದು ಯಾಕಯ್ಯ, ಚೇತನಾಚೇತನಾತ್ಮಕ ಸರ್ವ ಪದಾರ್ಥಾಕಾರಾಣಿ, ಚೇತನ ಅಚೇತನದಲ್ಲ ಎಲ್ಲಾ ಪದಾರ್ಥಗಳ ಆಕಾರದಲ್ಲಿ. ಸ್ವಸ್ವರೂಪಾಣಿ ಸೃಜತಿ, ತನ್ನ ತನ್ನ ರೂಪಗಳೇ ಹುಟ್ಟು ಹಾಕ್ತಾನಂತೆ, ಅದು ಸ್ವಪ್ನದಲ್ಲೂ ಎಚ್ಚರದಲ್ಲೂ ಎಲ್ಲಾ ಕಡೆ ತನ್ನ ರೂಪಗಳೇ ಬಂದಿರುತ್ತೆ. ಇವಾಗ ನೀವು ಕೂತ ಚೇರ್ ಆಗಲಿ, ನೀವು ಕೂತ ನೆಲ ಆಗಲಿ, ಸ್ವಾಮಿ ಆಕಾರದಲ್ಲಿ ಇದ್ದಾನಾದ್ದರಿಂದ ಇದೆ ನೆಲ, ಆತ ಸರಕೊಂಡ್ರೆ ಇಡೀ ಭೂಮಿ ಪುಡಿ 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 ಆಗಿ ಕೂತು ಬಿಡುತ್ತೆ, ನಾವೆಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಅದ್ಭುತ ಭಗವದ್ ರೂಪದ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಅಂದರೆ ಚೇತನ ಚೇತನಾತ್ಮಕ ಭಗವದ್ ರೂಪದ ಪರಿಚಯ, ಇದು ಭಾಗವತ ಹೇಳಿದ ಅದ್ಭುತ ಪರಿಚಯ. ಇದು ಬರಬೇಕು ನಮಗೆ, ಇದೇ ಬಾರದೆ ಸುಮ್ಮನೆ ಅವ್ರು ತಿಂದ್ರು ಇವ್ರು ಕೊಟ್ಟಿದ್ರು ಅವ್ರು ಮಾಡಿದ್ರು ಅಂತ ಎಷ್ಟು ಕಾಲ ತಿಳಿಯೋದು. ಹಾಗಲ್ಲ, ಇವನೇ ಆಯಾ ಆಕಾರದಲ್ಲಿ ನಿಂತು ಮಾಡಿಸಿದ, ಅವನು ಯಾರೋ ಅಲ್ಲ, ನನ್ನ ಬಿಂಬಮೂರ್ತಿ ಎಂಬ ಎಚ್ಚರ ಬರಬೇಕು. ಅಲ್ಲಿಗೆ ಶ್ರೀಕೃಷ್ಣ